ஸ்ரீகுருப்போ நம ஹரிப்போம். அஜானதுடச்சேதம் புத்திசம்பத்பதாயகம் விஜயானவரம் சாந்தம் விஜயாச்சதுரம் பதே. ஸ்ரீகுருப்போ நம ஹரிப்போம். சாதன அந்தர பகவந்தன தாசனாகதரே சாதன. தாசனாகோது அந்தரே ஏன் அந்தரே ಒಳಗೆ ದಾಸ್ಯ ಭಾವ ಬರಬೇಕು. ದಾಸ್ಯ ಅಂದರೆ ಅವ ಸ್ವತಂತ್ರ, ನಾನು ಅಸ್ವತಂತ್ರ, ಏನೂ ಕೈಲಾಗದ ನನಗೆ ಎಲ್ಲವನ್ನೂ ಮಾಡುತ್ತಾ ಇದ್ದಾನೆ. ಇಷ್ಟು ಒಬ್ಬ ವ್ಯಕ್ತಿ ಕೈಕಾಲು ಬಿದ್ದೋಗಿದೆ, ಆಂಗ್ಲದಲ್ಲಿ ಹೇಳಿದ್ರೆ ಪ್ಯಾರಾಲಿಸಿಸ್ ಬಂದಿದೆ, ಏನೂ ಕೈಲಾಗ್ತಾ ಇಲ್ಲ. ಅಂಥ ಕಾಲಕ್ಕೆ ತನ್ನ ಸೇವೆಗೆ ಒಬ್ಬರು ನಿಂತಿದ್ದಾರೆ. ಹೇಗಿದ್ದಾರೆ ಅಂದರೆ ಸತತ ಸತತ ತನಗೆ ಸೇವೆ ಮಾಡ್ತಾ ಇದ್ದ. ಚೂರು ಬೇಸರ ಇಲ್ಲ, ಏನೂ ಇಲ್ಲ. ಈ ಬಿದ್ದ ವ್ಯಕ್ತಿ ಹೇಗಿದ್ದಾನೆ ಏನೂ ಗೊತ್ತಿಲ್ಲ. ಶತದಡ್ಡ ಯಾರು ಈ ಪೇಷಂಟ್? ಶತದಡ್ಡ. ಇಡೀ ಊರಲ್ಲಿ ಅವನಿಗೆ ಏನೂ ಬೆಲೆಯಿಲ್ಲ, ಯಾರೂ ಮಾತಾಡಿಸಲ್ಲ. ಅಂಥ ವ್ಯಕ್ತಿಗೆ ಏನೂ ಸಂಬಂಧ ಇಲ್ಲದ ಒಂದು ವ್ಯಕ್ತಿ ಬಂದು ಎಷ್ಟು ಆದರ ಉಪಚಾರ ಮಾಡುತ್ತಾ ಇದ್ದಾನೆ ಅಂದರೆ ಅವನಿಗೆ ಎಲ್ಲ ಮಾಡುತ್ತಾ ಇದ್ದಾನೆ ಆ ಪ್ಯಾರಾಲಿಸಿಸ್ ಪೇಷಂಟ್ಗೆ. ಈ ಮಾಡುವ ವ್ಯಕ್ತಿ ಅಂಥವ ಅಂದ್ರೆ ಜಗತ್ತೆಲ್ಲ ಕೈ ಮುಗಿಯುವಂಥ ವ್ಯಕ್ತಿ. ಅಂಥ ವ್ಯಕ್ತಿ ತನಗೆ ಸತತ ಸತತ ಹಗಲು ರಾತ್ರಿ ಸೇವಾ ಮಾಡ್ತಾ ಇದ್ರೆ ಈ ಬಿದ್ದವನಿಗೆ ಮನಸ್ಸಲ್ಲಿ ಬರುತ್ತಲ್ಲ ಏನಂತ, ಒಂದು ದಿನ ಆದರೂ ಈ ವ್ಯಕ್ತಿಯ ಸೇವಾ ಮಾಡಿದರೆ ಚೆನ್ನಾಗಿರುತ್ತೆ, ಎಷ್ಟು ಮಾಡ್ತಾ ಇದ್ದಾನಲ್ಲ ಆ ಭಾವನೆ ಬರಬೇಕು ನಮಗೆ. ಅಸ್ವತಂತ್ರನಾದ ನನಗೆ ಪ್ರತಿಯೊಂದು ಕೆಲಸ ಮಾಡಿ ಮಾಡಿ ನನ್ನ ಸೇವಾ ಮಾಡುತ್ತಾ ಇದ್ದಾನೆ ಹರಿ ಸ್ವಾಮಿ. ಇವನ ಸೇವಕನಾಗಿದ್ದರೆ ಸಾಕಯ್ಯ, ಇನ್ನೇನು ಬೇಕಾಗಿಲ್ಲ. ಇಂಥ ಒಳ್ಳೆ ವ್ಯಕ್ತಿಯ ಸೇವಕನಾಗಿದ್ದರೆ ಸಾಕು. ಇದನ್ನ ಲಕ್ಷ್ಮಣ ಹೇಳುತ್ತಾನೆ. ಹನುಮಂತ ಸುಗ್ರೀವನತ್ರ ರಾಮ ಲಕ್ಷ್ಮಣರನ್ನ ಕರೆತಂದಾಗ ಲಕ್ಷ್ಮಣ ತನ್ನ ಪರಿಚಯ ಮಾಡಿಕೊಳ್ಳುತ್ತಾನೆ. ಈತ ರಾಮಚಂದ್ರ ಕೋಸಲೇಂದ್ರ ಇಷ್ಟೆಲ್ಲ ಹೇಳುತ್ತಾ, ನಾನು ಲಕ್ಷ್ಮಣ, ಈತನ ತಮ್ಮ ಅಂತ ಹೇಳುತ್ತಾ ಒಂದು ಮಾತನ್ನು ಹೇಳುತ್ತಾನೆ. ಗುಣೈಹಿ ದಾಸ್ಯತಾಂಗತಃ, ನಾನಿವನ ದಾಸ, ರಾಮಚಂದ್ರನ ದಾಸ ಅಂತಾನೆ. ಹೌದಾ, ದಾಸನ ಅಂದ್ರೆ ಗುಣೈಹಿ ದಾಸ್ಯತಾಂಗತಃ, ಇವನಲ್ಲಿ ಒಳ್ಳೆ ಒಳ್ಳೆ ಗುಣಗಳು ನೋಡಿ ಇಂಥವನ ಸೇವಕನಾಗಿದ್ರೆ ಸಾಕಯ್ಯ, ನನ್ನ ಬದುಕಿಗೆ ದೊಡ್ಡ ಬೆಲೆ ಅಂತ ತಿಳಿದಿದ್ದೇನೆ ಅಂತ ಪರಿಚಯ ಮಾಡಬೇಕಾದ್ರೆ ಆ ರಾಮಚಂದ್ರನ ಗುಣಗಳು ಹೇಗಿರಬೇಕು, ಎಂಥ ಒಳ್ಳೆಯವನಾಗಿರಬೇಕು. ಅದಕ್ಕೆ ಆ ಭಗವಂತನ ಕರುಣೆ, ಭಗವಂತನ ಒಳ್ಳೆ ಮಹಿಮೆ ಎರಡೂ ತಿಳಿದು ಅವನು ನಮ್ಮಿಂದ ಏನೂ ಬಯಸದೆ ನಮಗಾಗಿ ಮಾಡುವ ಉಪಕಾರವನ್ನು ತಿಳಿದು ಅವನ ಪಾದವನ್ನು ಹಿಡಿಯೋದೇ ನಿಜವಾಗಿ, ಅವನಿಗಾಗಿ ನಾವು ಪರಿತಪಿಸುವುದೇ ದಾಸ್ಯ. ನಿಜವಾಗಿ ದಾಸ್ಯ ಅಂದರೆ ಅವನು ಸ್ವತಂತ್ರ, ನಾನು ಅಸ್ವತಂತ್ರ ಎಂಬ ಎಚ್ಚರ ಬರುವುದೇ ದಾಸ್ಯ. ಅದನ್ನು ಹೇಳ್ತಾರೆ, ಶ್ರೀಚರಣ ವರ್ಚಿಸುವೆ ವಾಚಾಮಗೋಚರ ನಿಶಾಚರ ಚಯ ದಹನ ಖೇಚರೇಶ. ಹೇ ಸ್ವಾಮಿ, ನಿನ್ನ ಶ್ರೀಚರಣ ವರ್ಚಿಸುವೆ, ನಿನ್ನ ಶ್ರೀಚರಣ ನನಗೆ ಜ್ಞಾನವನ್ನು ಕೊಡುವಂಥ ಚರಣ, ಅದು ನನಗೆ ಸಂಪತ್ತನ್ನು ಕೊಡುವ ಚರಣ, ಕಾಂತಿ ಏನೇನು ಬೇಕು, ನನ್ನ ಇಂದ್ರಿಯಗಳ ಹತೋಟಿ ಎಲ್ಲವನ್ನ ಕೊಡುವ ಚರಣ ಶ್ರೀಚರಣ. ಶ್ರೀಚರಣ ವರ್ಚಿಸುವೆ. ವಾಚಾಂ ಅಗೋಚರ, ವಾಚಾಂ ಅಗೋಚರ, ವೇದಗಳಿಗೆ ಅಗೋಚರಣೆಯಿದೆ ಅಂದರೆ ವೇದಗಳಿಗೆ ಚೂರು ಎಟಕುತ್ತಾನಷ್ಟೇ, ಪೂರ್ಣವಾಗಿ ಎಟಕಲ್ಲ. ವಾಚಾಂ ಅಗೋಚರ ನಿಶಾಚರ ಚಯ ದಹನ ಹೇಳುತ್ತಾರೆ. ತತ್ತವನ್ನ, ಕತ್ತಲಿಗೆ ಕಾರಣರಾದ ದೈತ್ಯರನ್ನ, ಅವರ ಗುಂಪನ್ನ ದಹನ ಮಾಡುವ ಸ್ವಾಮಿನಿ. ಖೇಚರೇಶ, ಖೇಚರೇಶ, ಖ ಅಂದ್ರೆ ಆಕಾಶ, ಆಕಾಶದಲ್ಲಿ ಚರಣ ಮಾಡುವವರು, ತಿರುಗಾಡುವಂಥವ್ರು ಯಾರು? ದೇವತೆಗಳು. ಅವರಿಗೆ ಈಶ, ದೇವತೆಗಳಿಗೆ ನಾಯಕ, ದೈತ್ಯ ಸಂಹಾರಿ, ವೇದ ವೇದ್ಯ, ವೇದ ಅಗಮ್ಯ. ಹೇ ಸ್ವಾಮಿ, ನಿನ್ನ ಶ್ರೀಚರಣ ರಕ್ಷಿಸಿದೆ. ದೇವರ ಒಂದೊಂದು 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 ಗುಣಗಳ ಪರಿಚಯ. ಲೋಚನಾಯುಗಳಕ್ಕೆ ಗೋಚರನಾಗದೆ ಸೂಚಿಸು ಮನಸ್ಸಿಗೆ ಆಲೋಚನೀಯ. ಯಾಚನವಿದೆ ಬೇಕು ಊಚ ಪದವಿಯ ಮೊಲ್ಲೆ, ಯಾಚನಾಗೊಳಿಸದಿರು ನೀಚನರನ. ಇಲ್ಲಿ ಹೇಳ್ತಾರೆ, ಹೇ ಸ್ವಾಮಿ, ಲೋಚನಾಯುಗಳಕ್ಕೆ ಗೋಚರನಾಗದೆ, ನೀನೆಂಥವ ನನ್ನ ಕಣ್ಣಿಗೆ ಕಾಣೋನೇ ಅಲ್ಲ, ಒಳಗೇ ಇರ್ತೀಯ, ಆದರೆ ಸೂಚಿಸು ಮನಸ್ಸಿಗೆ ಆಲೋಚನೆಯ. ಆಲೋಚನೆಯ ಅಂದ್ರೆ ಒಳಗೆ ಒಳಗಣ್ಣನ್ನು ತೆಗೆದುಕೊಡಯ್ಯ. ಈ ಹೊರಗಣ್ಣಿಗೆ ನೀನು ಕಾಣಿಸಲ್ಲ, ನೀನು ಕಾಣಿಸುವ ರೀತಿ ಒಳಗಣ್ಣಿಗೆ ಮಾತ್ರ ಗೋಚರ ನೀನು. ಆ ಒಳಗಣ್ಣು ತೆಗೆದುಕೊಳ್ಳುವ ಮಾರ್ಗವನ್ನ ನನಗೆ ಸೂಚಿಸು. ಸೂಚಿಸು ಮನಸ್ಸಿಗೆ ಆಲೋಚನೆಯ. ಯಾಚನವಿದೆ ಬೇಕು. ಸರಿ, ನಾನೇನು ಸ್ತೋತ್ರ ಮಾಡ್ತಾ ಇದೀಯಾ? ಏನ್ ಬೇಕು ನಿಂಗೆ? ಹೌದಯ್ಯ, ನಿನ್ನ ಯಾಚನೆ ಮಾಡಲಿಕ್ಕೆ ಬಂದೆ ನಾನು. ಬೇಕು, ಏನು ಬೇಕು? ದೊಡ್ಡ ದೊಡ್ಡ ಪದವಿಗಳು ಬೇಕಾ? ಊಚ ಪದವಿಯನ್ನಲ್ಲೇ, ಊಚ ಅಂದ್ರೆ ಉಚ್ಚ, ಉಚ್ಚ ಪದವಿಗಳು ಬೇಡ ನನಗೆ. ಇನ್ನೇನು ನನಗಿನ್ನೇನು ಕೊಡ್ತಿದ್ರು ಕೂಡ, ಯಾಚನಾಗೊಳಿಸದಿರು ನೀಚನರನ. ನೀಚರ ಯಾಚನೆ ಮಾಡದಂತೆ ಮಾಡಯ್ಯ ಹರಿಯೇ, ಇನ್ನೇನು ಬೇಕಾಗಿಲ್ಲ ನನಗೆ. ಇನ್ನೇನು ಭೂಚೋರ ಹರ ವಿಜಯ ವಿಠಲ ಸರಸಿಜ ಲೋಚನ ಪಾಪ ವಿಮೋಚನನೇ. ಹೇ ಪಾಪ ವಿಮೋಚನ, ಸರಸಿಜ ಲೋಚನ, ಆ ಪ್ರಾಸ ಬಹಳ ಚೆನ್ನಾಗಿರ್ತವೆ ಹರಿದಾಸರ ಶಬ್ದಗಳಲ್ಲಿ. ನೀನೆಂಥವ ಸರಸಿಜ ಲೋಚನ, ಕಮಲದ ದಳದಂತೆ ಕಣ್ಣು, ಬಹಳ ಚೆನ್ನಾಗಿದೆ. ಕಮಲದ ದಳದಂತೆ ಸುಂದರ, ಕೋಮಲ ಅಷ್ಟೇ ಅಲ್ಲ, ನಿನ್ನ ಕಣ್ಣು ಕಮಲದ ದಳದಂತೆ. ನೀರಲ್ಲೇ ಇದ್ರೂ ಹೇಗೆ ಕಮಲದ ದಳಕ್ಕೆ ನೀರಿನ ಅಂಟಿಲ್ಲವೋ, ಹಾಗೆ ನಿನ್ನ ಕಣ್ಣು ಇಡೀ ಸಂಸಾರದಲ್ಲಿ ನಮ್ಮ ಜೊತೆಗಿದ್ರೂ ಕೂಡ ನಿನ್ನ ಕಣ್ಣಿಗೆ ಅಂಟಿಲ್ಲಯ್ಯ ಹರಿಯೇ. ಅದಕ್ಕೆ ಭೂಚೋರಹರ, ಭೂಮಿಯನ್ನ ಕದ್ದ ಹಿರಣ್ಯಾಕ್ಷ, ಆ ಹಿರಣ್ಯಾಕ್ಷನ ಸಂಹಾರ ಮಾಡಿರತಕ್ಕಂಥ ಶ್ರೀಹರೇ ಭುವರಾಹ. ಭೂಚೋರಹರ ವಿಜಯ ವಿಠಲ ಸರಸಿಜ ಲೋಚನ ಪಾಪ ವಿಮೋಚನೇ, ವಿಮೋಚನನೇ ಹೇಳ್ತಾರೆ ಇಲ್ಲಿ. ಭೂಚೋರಹರ ಅಂತ ವರಾಹದೇವರನ್ನು ಯಾಕೆ ಸ್ತೋತ್ರ ಮಾಡಿ ಶುರು ಮಾಡಿದ್ರು ಅಂದ್ರೆ, ನಮ್ಮ ಸಾಧನೆಯಲ್ಲಿ ಯಾವ ರೂಪ ಮೊದಲು ಸ್ಮರಣೆ ಮಾಡಬೇಕು? ದಶಾವತಾರಗಳಲ್ಲಿ ಯಾವ ರೂಪ ಮೊದಲು ಸ್ಮರಣೆ ಮಾಡಬೇಕು? ನಾ ಸಾಮಾನ್ಯ ಹೇಳಿದ ಮತ್ಸ್ಯ ಕೂರ್ಮ ವರಾಹ ಅಂತ ನೋಡಿ ಭಾಗವತ, ಮೊದಲು ಬಂದ ರೂಪವೇ ವರಾಹ. ಮೂರನೆಯ ಸ್ಕಂಧದಲ್ಲಿ ಶುರು ಆಗೋದೇ ವರಾಹ ರೂಪದಿಂದ, ನಂತರ ಬರುವುದು ಮತ್ಸ್ಯ. ಮತ್ಸ್ಯ ಮೊದಲೇ ಬರಲ್ಲ, ಅದಕ್ಕೆ ವರಾಹ ಮೊದಲು ಬರುತ್ತೆ. ಯಾಕೆ ಅಂದ್ರೆ ನಮ್ಮ ಇಡೀ ನೋಡಿ ಒಳಗಿನ ಸಿಸ್ಟಮ್ ಗೊತ್ತಾಗಬೇಕು ನಮಗೆ. ನಮ್ಮ ಸಾಧನೆ ನಿಂತಿರೋದೇ 11 ಇಂದ್ರಿಯಗಳ ಮೇಲೆ. ಹನ್ನೊಂದು ಇಂದ್ರಿಯಗಳು ಹೇಗೆ ಹೋಗುತ್ತೆ ಹಾಗೆ ಸಾಧನೆ ಹೋಗುತ್ತೆ. ಒಂದ ಹಳ್ಳಕ್ಕೆ ಬೀಳಬೇಕು, ಒಂದ ಸರಿಯಾಗಿ ಹೋಗ್ಬೇಕು. ಇದು ಕುದುರೆಗಳಂತೆ, ಹನ್ನೊಂದು ಕುದುರೆಗಳು ಕಟ್ಟಿದ್ದಾನೆ ಭಗವಂತ. ಹನ್ನೊಂದು ಕುದುರೆಗಳಿಗೆ ಲಗಾಮಿಟ್ಟಿದ್ದಾನೆ. ಈಚೆ ಒಂದು ಹಗ್ಗ, ಈಚೆ ಒಂದು ಹಗ್ಗ, ಮುಖಕ್ಕೆ ಹಾಕಿರ್ತಾರಲ್ಲ, ಈಚೆ ಹಗ್ಗ ಸೆಳೆದರೆ ಈಚೆ ಹೋಗುತ್ತೆ, ಈಚೆ ಹಗ್ಗ ಸೆಳೆದರೆ ಈಚೆ ಹೋಗುತ್ತೆ. ಹಾಗೆ ಈ ಹನ್ನೊಂದು ಇಂದ್ರಿಯಗಳೆಂಬ ಕುದುರೆಗಳಿಗೆ ಲಗಾಮು ಯಾವುದಯ್ಯ ಅಂತ ಹೇಳಿದರೆ, ಬಲಭಾಗದ 36,000 ನಾಡಿಗಳು, ಎಡಭಾಗದ 36,000 ನಾಡಿಗಳು ಲಗಾಮು. ಅಲ್ಲಿ ದೇವತೆಗಳಿರ್ತಾರೆ, ದೈತ್ಯರು ಕೂತಿರ್ತಾರೆ. ಸುಷುಮ್ನ ನಾಡಿಯಲ್ಲಿ ಮಾತ್ರ ಪ್ರವೇಶ ಇಲ್ಲ, ಮಿಕ್ಕ ಎಲ್ಲ ಕಡೆ ತೋರ್ತಾರೆ ಅವರು. ಅವರೇನು ಮಾಡುತ್ತಾರೆ, ಈ ದೈತ್ಯರೇ ನಾಡಿಗಳೊಳಗೆ ದೋಷಗಳ ರೂಪದಲ್ಲಿ ನಮ್ಮ ಪಾಪವನ್ನೇ ಬುಡವಾಗಿಟ್ಟುಕೊಂಡು ನಾಡಿಗಳನ್ನ ಬ್ಲಾಕ್ ಮಾಡಿಬಿಡ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದರೆ, ಈ ನಾಡಿಗಳು ಸರಿಯಾಗಿ ಇಂದ್ರಿಯಗಳಿಗೆ ಪ್ರೇರಕಗಳಾಗಲ್ಲ, ಅಂದರೆ ದೇವರ ಕಡೆ ಹೋಗ್ಲಿಕ್ಕೆ ಸಹಕಾರ ಕೊಡಲ್ಲ, ಬೇರೆ ಕಡೆ ಹೋಗ್ಲಿಕ್ಕೆ ಜೋರಾಗಿ ಓಡಿಸುತ್ತೆ. ಆದ್ರೆ ಏನಾಯಿತು, ನಾಡಿಗಳು ಶುದ್ಧ ಇಲ್ಲ ನಮಗೆ. ಅದಕ್ಕೆ ನಾಡಿ ಶೋಧನ ಆಗಬೇಕು. ನಾಡಿಗಳ ಶೋಧನ ಆಗಬೇಕಾದರೆ ಯಾವ ರೂಪವನ್ನು ಸ್ಮರಣೆ ಮಾಡಬೇಕು ಅಂದರೆ, ಹೇಳ್ತಾರೆ 72,000 ಕ್ರೋಡ, ಹರಿಕಥಾನುಸಾರದಲ್ಲಿ ಕ್ರೋಡ 72,000 ನಾಡಿಗತ ರೂಪದಿಂದಾಡುತ್ತ ಆನಂದಾತ್ಮ ಜಲಿಸುವ ಲೋಕದೊಡುತಾನು. 72,000 ರೂಪಗಳಿಂದ, 72,000 ವರಾಹ ರೂಪಗಳಿಂದ ಭಗವಂತ ನಮ್ಮ ನಾಡಿಗಳಲ್ಲಿದ್ದಾನೆ. ಇದ್ದು ಸ್ವಾಮಿಯನ್ನ ಸ್ಮರಣೆ ಮಾಡಿದವರಿಗೆ ಮಾತ್ರ ನಾಡಿಗಳಲ್ಲಿರುವ ಪಾಪ ದೈತ್ಯರು ಆ ಎರಡು ದೋಷಗಳನ್ನು ತೆಗೆದು ನಾಡಿಗಳನ್ನು ಶುದ್ಧ ಮಾಡುತ್ತಾನೆ. ಅವಾಗೆ ಆ ನಾಡಿಗಳ ಮೂಲಕ ನಮ್ಮ ಸಾಧನೆ ಚೆನ್ನಾಗಿ ಆಗುತ್ತೆ. ಅಷ್ಟು ಹೇಳ್ತಾ ಇದ್ದಾರೆ. ಯಾಚನಾಗೊಳಿಸದಿರು ನೀಚ ನರನಾ. ನರರು ನರದಕ್ಕಿಂತ ನೀಚ ಯಾರು? ದೈತ್ಯ ಕಲಿ. ನೀಚ ನರ, ನರದಕ್ಕಿಂತ ನೀಚನಾದವನ್ನ ಕಲಿ, ಅವನ ಯಾಚನೆ ಮಾಡುವಂತೆ ಮಾಡಬೇಡಯ್ಯ ಹರಿಯೇ. ಯಾಕೆ, ತತ್ವಾಭಿಮಾನಿ ದೈತ್ಯರನ್ನೆಲ್ಲ ಇದ್ದು ಅವರಿಗೆ ನಾಯಕನಾಗಿದ್ದು ನನ್ನನ್ನ ಹೇಗಂದ್ರೆ ಹಾಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ಇಂಥವನ ಕೈಗೆ ನನ್ನ ಬಿಡಬೇಡ ಹರಿಯೇ. ಬಿಡಬೇಡ ಅಂದ್ರೆ ನನ್ನ ನಾಡಿಗಳಲ್ಲಿರುವ ನೀನು ನಾಡಿಗಳನ್ನು ಶುದ್ಧ ಮಾಡಿ ನನ್ನನ್ನು ಉದ್ಧಾರ ಮಾಡು. ಇಷ್ಟು ದೇವರಲ್ಲಿ ಪ್ರಾರ್ಥನೆ. ಅದಕ್ಕೆ ಯಾರನ್ನ ಪ್ರಾರ್ಥನೆ ಮಾಡಿದ್ರು? ಭೂಚೋರ ಹರ ವಿಜಯ ವಿಠಲ. ಭೂಮಿಯನ್ನ ಕದ್ದುಕೊಂಡು ಹೋಗುವಂತ ಹಿರಣ್ಯಾಕ್ಷನ ಸಂಹಾರ ಮಾಡಿದ ಹೇ ವರಾಹ, ಹೇಳುತ್ತಾರೆ ನೀನೆಂಥವ ಲೋಚನ ಯುಗಳಕ್ಕೆ ಗೋಚರನಾಗದೆ ಸೂಚಿಸು ಮನಸ್ಸಿಗ ಆಲೋಚನೆಯ. ನೀನೇನೋ ಕಣ್ಣಿಗೆ ಕಾಣಲ್ಲ, ಆದರೆ ಮನಸ್ಸಿಗೆ ಆಲೋಚನೆ ಕೊಡು. ಹೀಗಿದ್ದೀಯಾ, ಹೀಗಿದ್ದೀಯಾ, ಹೀಗಿದ್ದೀಯಾ ಅಂತ ದೃಢ ನಂಬಿಕೆಯಿಂದ ನಿನ್ನ ಚಿಂತನೆಯನ್ನ ಕೊಡು. ಅದಕ್ಕೆ ಯಾಚನವಿದೆ, ನಿನ್ನ ಯಾಚನೆ ಮಾಡುತ್ತಾ ಇದ್ದಾನೆ. ಬೇಕು ನನಗೆ, ಏನು ಬೇಕು ಅಂದರೆ ಊಚ ಪದವಿಯನ್ನೊಲ್ಲೆ. ಉಚ್ಚ ಪದವಿಗಳು ಬೇಕಾಗಿಲ್ಲ, ನನ್ನೊಳಗೆ ನೀಚ ನರ ಯಾರು ಪಾಪ ಪುರುಷ ಇದ್ದಾನೆ ಅವನನ್ನ ಯಾಚನಗೊಳಿಸದಿರು ನೀಚ ನರನ. ಅಂಥವನ ಯಾಚನ ಮಾಡುವಂತಹ ಸ್ಥಿತಿ ಬರದು ಮಾಡಯ್ಯ. ದಿನಾಗ್ಲೂ ಹೇಳುತ್ತಾರೆ ವಿಜಯದಾಸರು, ನನ್ನ ಹೃದಯ ಮಂದಿರದಲ್ಲಿ ನನ್ನ ಇಂದ್ರಿಯಗಳಲ್ಲಿ ಈ ತತ್ವಾಭಿಮಾನಿ ದೈತ್ಯರು ಸೇರಿಕೊಂಡು ನನ್ನ ಸೆಳೆದು ಮಾನ ಹರಣ ಮಾಡುತ್ತಾ ಚಪ್ಪಾಳೆ ತಡ್ತಾ ಇದ್ದಾರಯ್ಯ ನಗತ. ಇಂಥ ಸ್ಥಿತಿಯನ್ನು ತಪ್ಪಿಸು. ಭೂಚೋರಹರ ವಿಜಯ ವಿಠರ ಸರಸಿಜ ಲೋಚನ ಪಾಪ ವಿಮೋಚನೆ. ಇಷ್ಟು ನನ್ನ ಸ್ಥಿತಿಗೆ ಕಾರಣ ಏನು ಅಂದರೆ ನಂದೇ ಪಾಪ. ಈ ಪಾಪವನ್ನ ನೀನು ಬಿಟ್ಟರೆ ಪರಿಹಾರ ಮಾಡುವವರು ಯಾರೂ ಇಲ್ಲ. ಇನ್ನ ಹೇಳ್ತಾರೆ ನಿಶಾಚರ ದಹನ ಅಥವಾ ನಿಶಾ ಚಯ ದಹನ. ನಿಶಾ ಅಂದ್ರೆ ರಾತ್ರಿ, ರಾತ್ರಿಗಳ ಗುಂಪು, ಕತ್ತಲಿನ ಗುಂಪನ್ನು ದಹನ ಮಾಡತಕ್ಕಂಥವ. ನಿಶಾ ಚಯ, ಚಯ ಅಂದ್ರೆ ಗುಂಪು, ಚಯಗಳನ್ನು ದಹನ ಮಾಡುವ ಸೂರ್ಯ ಅಂತರ್ಥ. ಕಾವಳ ಗುಲ್ಲಗಳ ದೀವಿಗೆ ಪೆಚ್ಚಿಸಿದ ಈ ವಸುಧೆಯೊಳಗೆ ಅವನಾದರೂ ಒಂದೇ. ಆವಾವ ಜನನದ, ಆವಾವ ಕರ್ಮದ ಆವಳಿಗಳು ಇರಲು ಸಾವಿರ ಬಗೆಯಿಂದ. ದೇವ ನಿನ್ನಯ ಚರಣ ಸೇವೆಯನ್ನು ಒಮ್ಮೆ ಸೇವಿಸಲು ಪಾಪ ಉಳಿಯವು ಕಾಣೋ. ದಿವಸ್ಪತಿ ನಾಮ ವಿಜಯ ವಿಠಲ ದೀವಿಗೆ ಸ್ವಲ್ಪ ಸ್ವಲ್ಪಕ್ಕೆ ಕಾವಳ ನಿಲ್ಲುವುದೇ ಹೇಳ್ತಾರೆ. ಕಾವಳ ಉಳ್ಳ ಅಗಲ ದೀವಿಗೆ ಪೆಚ್ಚಿಸಿದ ಈ ವಸುಧೆಯೊಳಗೆ ಅವನಾದರೂ ಉಂಟೆ. ಇಲ್ಲಿ ಹೇಳ್ತಾರೆ ಕಾವಳ ಉಳ್ಳ ಅಗಲ ದೀವಿಗೆ ಪೆಚ್ಚಿಸಿದ ಈ ವಸುಧೆಯೊಳಗೆ ಅವನಾದರೂ ಉಂಟೆ. ದೀವಿಗೆ ಅಂದ್ರೆ ದೇವತೆಗೆ, ಅಗಲ ದೇವಟಿಗೆ. ಕಾವಳ ಅಂದ್ರೆ ಕಾವಲಿ, ಕಾವಲು, ಕಾವಳ ಅಂದ್ರೆ ರಕ್ಷಣೆ ಇರತಕ್ಕಂಥ ಅಗಲವಾದ ದೀಪವನ್ನ ಪೆಚ್ಚಿಸಿದ ಈ ವಸುಧೆಯೊಳಗೆ ಅವನಾದರೂ ಉಂಟೆ. ಅಂದ್ರೆ ಈ ಜಗತ್ತಿನಲ್ಲಿ ರಕ್ಷಣಾ ವಲಯ ಇರತಕ್ಕಂಥ ದೊಡ್ಡ ದೀಪ ಯಾರು? ಸೂರ್ಯ. ಸೂರ್ಯನಂಥ ದೀಪವನ್ನ ಹಚ್ಚಿದವರು ಯಾರಾದ್ರೂ ಇದ್ದಾರ ಅಲ್ವಾ? ಸೂರ್ಯ ಚಂದ್ರವೆಂಬ ದೀಪಗಳನ್ನು ಹಚ್ಚಿದ ಸ್ವಾಮಿ ಒಬ್ಬನೇ, ಇನ್ಯಾರಿಗೂ ಹತ್ತಾಕಕ್ಕಿಲ್ಲ. ಹೌದಾನೆ? ಕಾವಳ ಉಳ್ಳ ಈ ದೀವಿಗೆ ಎಂಥಾದ್ದು? ಹೀಗೆ ಉರಿಯೋದಲ್ಲ, ಅಗಲ ದೀವಿಗೆ, ಅಗಲವಾದ ದೀವಿಗೆ ಸೂರ್ಯ. ಅದಕ್ಕೆ ಕಾವಲ ಇದೆ. ಕಾವಲ ಅಂದ್ರೆ ವಿಶೇಷವಾಗಿರತಕ್ಕಂಥ ಸೂರ್ಯ ರಥದಲ್ಲಿ ಎಲ್ಲಾ ದೇವತೆಗಳು ಇದ್ದಾರೆ ಆ ಸೂರ್ಯನ ರಕ್ಷಣೆ ಮಾಡಲಿಕ್ಕೆ. ರಕ್ಷಣಾ ವಲಯ ಕೂತಿದೆ, ಸೂರ್ಯನ ರಕ್ಷಣಾ ವಲಯ ಕೂತಿದೆ. ಸೂರ್ಯ ಜಗತ್ತನ್ನ ರಕ್ಷಣೆ ಮಾಡಿದರೆ ಸೂರ್ಯನ ರಕ್ಷಣೆ ಮಾಡುವ ವಿಶೇಷವಾದ ಕಾವಲಿ ಕೂತಿದೆ. ಸೂರ್ಯನಿಗಿಂತ ಹೆಚ್ಚಿನ ಅಭಿಮಾನಿ ದೇವತೆಗಳು. ಯಾಕೆ? ಸೂರ್ಯನ ನುಂಗಿ ಬಿಡ್ಲಿಕ್ಕೆ ದೈತ್ಯರು ಕಾಯ್ತಾ ಇರ್ತಾರೆ ಯಾವಾಗ್ಲೂ ಕೂಡ. ಏನಾದ್ರೂ ಸರಿ ಸೂರ್ಯನ ನುಂಗಿ ಬಿಟ್ರೆ ಜಗತ್ತೆಲ್ಲ ಕತ್ತಲಾಗತ್ತೆ, ನಮ್ದು ಇಷ್ಟ ಬಂದಂಗೆ ಮಾಡ್ಬೋದು ಅಂತ ಅವರ ಪ್ಲಾನ್ ಯಾವಾಗೂ ಇದ್ದೇ ಇರುತ್ತೆ. ಅದಕ್ಕೆ ಅವರನ್ನು ಓಡಿಸ್ತಾ ಕಾವಲ ಇರುತ್ತೆ. ಕಾವಲ ಉಳ್ಳ ಅಗಲ ದೀವಿಗೆ ಪೆಚ್ಚಿಸಿದ ಈ ವಸುಧೆಯೊಳಗೆ ಅವನಾದರೂ ಮುಂದೆ ಇನ್ನು ಹೇಳುತ್ತಾರೆ. ಆವಾವ ಜನದ, ಆವಾವ ಕರ್ಮದ ಆವಳಿಗಳು ಇರಲು ಸಾವಿರ ಬಗೆಯಿಂದ. ಯಾಕದು ಹೇಳಿದ್ರು? ಇಲ್ಲಿ ಹೇಳ್ತಾರೆ ಈ ಜಗತ್ತಿನಲ್ಲಿ ಹಿಂದೆ ಹೇಳಿದ್ರಲ್ಲ ನಿಶಾಚಯ ದಹನ, ನಿಶಾಚರ ದಹನ ಅಂದರೆ ಕತ್ತಲು ಗುಂಪು ಗುಂಪಾಗಿ ಎಲ್ಲಿ ನೋಡಿದರೂ ಕತ್ತಲಿದೆ. ರಾತ್ರಿ ಹೊತ್ತು ಅಮಾವಾಸ್ಯ ಎಷ್ಟು ದೀಪಗಳು ಹಾಕಿದ್ರೂ ಕೂಡ ಆಹಾ ಸಾಕಾಗಲ್ಲ. ಅಲ್ಲಿಗಲ್ಲಿಗಲ್ಲಿಗಲ್ಲಿಗೆ ಕತ್ತಲು ಕತ್ತಲು ಕತ್ತಲು, ಎಲ್ಲಿ ಹೋದ್ರೆ ಎಡ ಬೀಳೋದೇ. ಇನ್ನ ಕೆಲವೊಮ್ಮೆ ಬಹಳ ಇದಿರುತ್ತೆ, ಕೈಯಲ್ಲಿ ಲಾಂತರ್ ಇರುತ್ತೆ, ಏನೋ ದೀಪ ಹಿಡ್ಕೊಂಡಿರ್ತೀವಿ, ಆ ದೀಪ ಎದುರಿಗೆ ಕಾಣಿಸ್ತಾ ಇರುತ್ತೆ, ಕಾಲು ಬುಡಕ್ಕೆ ಕಾಣಿಸಲ್ಲ, ಅಲ್ಲೇ ಕಲ್ಲಿರುತ್ತೆ, ಎಡವಿ ಬೀಳ್ತಾ ಇರ್ತೀವಿ. ದೀಪದ ಅಡಿಯಲ್ಲೇ ಕತ್ತಲು ಕೂತಿರುತ್ತೆ. ಈ ಕತ್ತಲಿನ ಕಾಟ ಬಹಳ ಜಾಸ್ತಿ. ಈ ಹೊರಗಿನ ಕತ್ತಲೆ ಹೀಗಿದೆ, ಒಳಗಿನ ಕತ್ತಲಂತೂ ಕೃಷ್ಣಾರ್ಪಣ. ಎದುರಿಗಿರುವ ದೊಡ್ಡವರು ಕಾಣಿಸೋದಿಲ್ಲ, ಅವರ ದೊಡ್ಡಸ್ತಿಗೆ ಕಾಣಿಸಲ್ಲ, ಜ್ಞಾನಿಗಳನ್ನು ನೋಡುವ ಇಚ್ಛೆ ಇರಲ್ಲ, ಖುಷಿ ಬಂದಂತೆ ಕತ್ತಲು ಇರುತ್ತೆ. ಅಂಥ ನೋಡಿ, ಅದು ಎಷ್ಟೇ ಕಗ್ಗತ್ತಲಿರಲಿ, ಒಂದು ಸಲ ಸೂರ್ಯ ಬಂದನ ಓಡಿ ಹೋಗ್ಬೇಕಾಗಿದೆ ತಮಸ್ಸೆಲ್ಲ. ಅದನ್ನ ಹೇಳ್ತಾ ಇದ್ದಾರೆ. ಕಾವಲ ಉಳ್ಳ ಅಗಲ ದೀವಿಗೆ ಪೆಚ್ಚಿಸಿದ ಈ ವಸುಧೆಯೊಳಗೆ ಆಗನಾದರೂ ಉಂಟೆ. ಅದು ಯಾಕೆ ದೃಷ್ಟಾಂತ ಕೊಟ್ಟರು ಅಂದ್ರೆ, ನಮ್ಮ ಆವಾವ ಜನನದ ಆವಾವ ಕರ್ಮದ ಆವಳಿಗಳು ಇರಲು ಸಾವಿರ ಬಗೆಯಿಂದ ನಮ್ಮ ಜನ್ಮ ಜನ್ಮದ ನಾನಾ ರಾಶಿ ಕರ್ಮಗಳು ಪಾಪಗಳು ಎಷ್ಟಿವೆ ಅಂದ್ರೆ ಈ ಕತ್ತಲಕ್ಕಿಂತ ಹೆಚ್ಚಾಗಿವೆ. ಎಷ್ಟು? ಒಂದಲ್ಲ ಎರಡಲ್ಲ, ಸಾವಿರ ಸಾವಿರ ರೀತಿಯಿಂದ ಕೂತಿವೆ, ವೆರೈಟಿ ವೆರೈಟಿ ಆಗಿದೆ. ಆದರೆ ಒಮ್ಮೆ ಎಷ್ಟೇ ಕತ್ತಲಿರಲಿ, ಸೂರ್ಯ ಬಂದ ಕೂಡಲೇ ಅದು ಎಂಥ ರೀತಿಯ ಕತ್ತಲಾದರೂ ಓಡಿ ಹೋಗ್ಬೇಕಲ್ಲ. ಹಾಗೆ ದೇವ ನಿನ್ನಯ ಚರಣ ಸೇವೆಯನ್ನು ಒಮ್ಮೆ ಸೇವಿಸಲು, ಒಮ್ಮೆ ನಿನ್ನ ಚರಣವನ್ನ ಸೇವಿಸಿದರೆ ದಾಸನಾಗಿ ಪಾಪ ಉಳಿಯವೂ ಕಾಣೋ. ಪಾಪ ಒಂದು ಚೂರು ಉಳಿಯಲ್ಲ. ಹೇಗೆ ಸೂರ್ಯ ಬಂದರೆ ಕತ್ತಲ್ಲ ಓಡಿ ಹೋಗುತ್ತೋ ಹಾಗೆ ಗೊತ್ತಲ್ಲ ನಮಗಿದು, ಚೆನ್ನಾಗಿ ಗೊತ್ತು. ಎಲ್ಲಾ ಪುರಾಣಗಳಲ್ಲೂ ಕೇಳಿದ್ದೀವಿ. ನಿಮ್ಗೆ ಗೊತ್ತಿಲ್ಲದಿದೆಯಾ ಇದರಲ್ಲಿ? ಏನಮ್ಮ ನಿಮ್ಗೆ ಗೊತ್ತಿಲ್ಲದ್ದೇನಾದಿದೆಯಾ? ದೇವರು ಸ್ಮರಣೆ ಮಾಡಿದರೆ ಎಲ್ಲ ಪಾಪ ಹೋಗ್ಬಿಡುತ್ತೆ. ಒಮ್ಮೆ ದೇವರು ಸ್ಮರಣೆ ಮಾಡಿದರೆ ಎಷ್ಟು ಪಾಪ ಹೋಗುತ್ತೋ ಅಷ್ಟು ಪಾಪ ಎಲ್ಲರೂ ಮಾಡಲಿಕ್ಕಾಗಲ್ಲ. ಗೊತ್ತು. ಆದರೆ ದೇವರ ಸ್ಮರಣೆ ಮಾಡುವ ಕಾಲಕ್ಕೆ ನೆನಪಾಗಲ್ಲ. ಏನಂತ, ನಾನು ಮಾಡುವ ಈ ಸ್ಮರಣೆ ನನ್ನ ಕೋಟಿ ಕೋಟಿ ಜನ್ಮದ ಪಾಪ ಕತ್ತರಿಸಿ ಹಾಕಿಯೇ ಹಾಕುತ್ತೆ ಅಂತ ನಂಬಿಕೆಯಿಂದ ಹರಿ 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 ಅಂತ ಉಚ್ಚಾರ ಮಾಡ್ತೀವ. ಅಪ್ಪ ನಾಣೆ ಮಾಡಲ್ಲ, ಬರೀ ಮೆಕ್ಯಾನಿಕಲ್ ಹರಿ ಹರಿ ಅಂತ ಮಾಡ್ತೀವಿ. ಅದನ್ನೇ ಹೇಳ್ತಾ ಇದ್ದಾರೆ. ಇಷ್ಟೇ ನೋಡಿ, ಯಾರಿಗಾದರೆ ಈ ನಾಮ ಹೇಳ್ತಾರೆ, ಸಾವಿರಾರು ಜನ್ಮದ ಸಾವಿರಾರು ಕರ್ಮ ಸಾವಿರಾರು ಬಲಿಯಿಂದ ಇದ್ರೂ ಕೂಡ ನಿನ್ನ ಚರಣವನ್ನ ಒಮ್ಮೆ ಸೇವಾ ಮಾಡಿದರೆ ಸಾಕಯ್ಯ, ಇದನ್ನ ಕೊಚ್ಚಿ ಹಾಕಿಬಿಡುತ್ತೆ ಅಂತ ಕನ್ಫರ್ಮೇಶನ್ ಇಂದ ಯಾರು ಹರಿಸ್ಮರಣೆ ಮಾಡುತ್ತಾರೆ ಅವರಿಗೆಲ್ಲ ಕೊಚ್ಚಿ ಹೋಗುತ್ತೆ. ಅದು ಯಾರು ತಿಳ್ಕೊಂಡಿದ್ರೂ ಕೂಡ ಚಿಂತನೆ ಮಾಡೋ ಕಾಲಕ್ಕೆ ಯಾರ ತಲೆಗೆ ಅದು ಬರಲ್ಲ, ಅವರ ಪಾಪ ಕೊತೆಯ ಬಂದು ಚೂರೇ ಹೋಗುತ್ತೆ. ಅಂದ್ರೆ ಎಲ್ಲಿ ನಾವು ಸ್ಲಿಪ್ ಆಗ್ತಾ ಇದೀವಿ ಗೊತ್ತಾ? ಗೊತ್ತಾಯ್ತಾ? ಇಡೀ ಸುಳಾದಿ ಪುಸ್ತಕ ಇದ್ರೆ ನಂಗೆ ಗೊತ್ತಿಲ್ಲಂಗಿದ್ ಯಾವುದೂ ಇಲ್ಲ. ಎಲ್ಲ ಗೊತ್ತು, ಅನುಷ್ಠಾನ ಕೆಡಲ್ಲ ಅಷ್ಟೆ. ಅನುಷ್ಠಾನ ಕೆಟ್ಟಾಗ ಬರಲಿ ಅಂತ ದಾಸರ ಇರ ಮಾತು ಚೆನ್ನಾಗಿ ತಿಳಿಸ್ಕೊಡ್ತಾರೆ. ದಿವಸ್ಪಿನಾನ ವಿಜಯ ವಿಠಲರೆಯ ದೀವಿಗೆ ಸ್ವಲ್ಪಕ್ಕೆ ಕಾವಳ ನಿಲ್ಲುವುದೆ ಹೇಳ್ತಾರೆ. ನೀನು ದಿವಸ್ಪತಿ, ಸೂರ್ಯನೊಳಗೆ ಸೂರ್ಯನಾಮಕನಾಗಿ ನಿಂತುಕೊಂಡ ದಿವಸ್ಪತಿ ಅಂದ್ರೆ ದಿವಸಕ್ಕೆ ಪತಿ, ಹಗಲಿಗೆ ಪತಿ ಯಾರು? ಸೂರ್ಯ. ಸೂರ್ಯನೊಳಗೆ ಸೂರ್ಯನಾಮಕನಾಗಿ ನೀ ಇದೆಯಲ್ಲ ಸ್ವಾಮಿ, ಈ ದೀವಿಗೆ ಸ್ವಲ್ಪಕ್ಕೆ ಕಾವಳ ನಿಲ್ಲತ್ತ? ಸ್ವಲ್ಪ ಹೊತ್ತಿಗೆ, ಇಡೀ ದಿನ ಕಾವಳ ನಿಲ್ಲುತ್ತಲ್ಲ. ಹಾಗೆ ನೀನು, ನೀನೇ ನಮ್ಮ ಜೀವನಕ್ಕೆ ದಿವಸ್ಪತಿ ಸೂರ್ಯ. ನಿನ್ನಂಥ ದೀವಿಗೆ ಸ್ವಲ್ಪಕ್ಕೆ ಕಾವಳ ನಿಲ್ಲತ್ತ? ಹೇಗಿರುತ್ತೆ ಹೇಳಿದರೆ, ಇಡೀ ನಮ್ಮ ದೋಷ ರಾಶಿಗಳೆಲ್ಲ ದಹನ ಮಾಡಲಿಕ್ಕೆ ನಿಂತಿದ್ದೀಯ ನೀನು, ಅದು ನನಗೆ ತಿಳಿಸಯ್ಯ. ಸರಿನಪ್ಪ, ನಿನ್ನ ಪಾಪಗಳು ಕಳಿತೀನಿ, ಆ ಪಾಪಗಳ ಪಟ್ಟಿ ಕೊಡೋ. ಅವ್ರ ಪ್ರಶ್ನೆ ಅರ್ಥ ಆಯ್ತಾ? ಹರಿಕಥಾಮೃತ ಸಾರದಲ್ಲಿ ಇಷ್ಟು ಸಾವಿರ ಜನ್ಮಗಳಾಗಬೇಕು, ಸಾವಿರ ಜನ್ಮಗಳು ವಿಶೇಷ ಸಾಧನೆ ಆಗಬೇಕು ಇವೆಲ್ಲ ಹೇಳ್ತಾರಲ್ಲ, ಇಲ್ಲಿ ನೋಡಿದರೆ ಕೃಷ್ಣ 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 ಎಂದು ಮೂರು ಬಾರಿ ನೆನೆಗಿರೋ ಎಲ್ಲ ಪಾಪ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಮತ್ತೆ ಅದನ್ನು ಹೇಗೆ ಕೊಡಿಸ್ತೀರಾ, ಇದನ್ನು ಹೇಗೆ ಕೊಡಿಸ್ತೀರಾ? ಎರಡೂ ಕೊಡುತ್ತೆ. ಹೇಗೆ? ಅದೇ ಕೃಷ್ಣ 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 ಅಂಬೋದು ಇಂಥ ನೆನಪಿನಿಂದ ನಮಗೆ ಬರಲ್ಲ. ಬರೀ ಒಣ ಕೃಷ್ಣ 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 ಅಂತೀವಲ್ಲ, ಚುರು 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 ಹೋಗ್ತಾ ಇರ್ತಷ್ಟೇ. ಅವರು ಹೇಳಿದ ರೀತಿಯಲ್ಲಿ ಕೃಷ್ಣನ ನಾಮ ಸ್ಮರಣೆ, ಯಾರು ಕಾಶಿಯ ಕುಂಡಲಗಿರಿ ಆಚಾರ್ಯರು ಅಂತ ಮಹಾನುಭಾವರು, ಅವರು ಯಾವಾಗೂ ದೇವರನ್ನ ಸ್ಮರಣೆ ಮಾಡ್ತಾ ಇದ್ರಂತೆ. ಈಶ್ವರ ಕೇಳಿದ್ರು, ಏನ್ ಸ್ವಾಮಿ ಬಾಯಿ ಯಾವಾಗ ಸುಮ್ಮನೆ ಇರಲ್ಲ, ಏನೋ ಅಂತ ಹೇಳ್ತಾ ಇರ್ತೀರಲ್ಲ ಅಂತ ಹೇಳಿದ್ರೆ, ಏನಿಲ್ಲಪ್ಪ ಕೃಷ್ಣ ಕೃಷ್ಣ ಅಂತ ಅರ್ಥ ಇದ್ದೀನಿ. ಅಲ್ಲ ಸ್ವಾಮಿ, ಸುಧಾದಿ ಗ್ರಂಥಗಳು ಓದಿದವರು ನೀವು ಕೃಷ್ಣ, ನಾವು ಕೃಷ್ಣ ಅಂದ್ರೆ ಬೇರೆ ಇರಬಾರ್ದೆ. ನೀವು ಸುಧಾದಿ ಗ್ರಂಥಗಳು ಪಾರಾಯಣ ಮಾಡ್ಬೇಕಪ್ಪ, ಬರೀ ಕೃಷ್ಣ ಅಂದ್ರೆ ಏನು ಉಪಯೋಗ ಅಂದ್ರೆ. ಅವಾಗಂದ್ರು ಇಷ್ಟೇ, ನೀವು ಕೃಷ್ಣ ಅಂತ ಬರೀ ಕೃಷ್ಣ ಅಂತೀರ, ನಾನು ಸುಧಾ ಸೇರಿಸಿ ಕೃಷ್ಣ ಅಂತೇನೆ. ಹಾಗೆ ನೀವು ಅಂದ್ರೆ ಎಲ್ಲ ಆಗತ್ತೆ. ಅದಕ್ಕೆ ಹೇಳ್ತಾರೆ, ಚೂರು ಚೂರು ನಮ್ಮಿಂದ ಹೇಳಿಸಿ, ಚೂರು ಚೂರು ಜಾಸ್ತಿ ಜ್ಞಾನ ಕೊಟ್ಟು, ಮತ್ತು ಚೂರು ಜಾಸ್ತಿ ಹೇಳಿಸಿ, ಹಾಗೆ ಅಷ್ಟು ಜನ್ಮಗಳು ಕಳೆಯುತ್ತಾನೆ ಅಂತ ಅರ್ಥ. ವಿಶೇಷವಾಗಿ ಹೋಗುತ್ತೆ. ಯಾವ ಮಟ್ಟದಲ್ಲಿ ಸ್ಮರಣೆ ಮಾಡಿದರೆ ಯಾವ ಎಷ್ಟು ಹೋಗಬೇಕೋ ಆ ಮಟ್ಟದಲ್ಲಿ ಅಷ್ಟು ಹೋಗುತ್ತೆ ಎಂಬುದಾಗ್ತದೆ. ಒಟ್ಟಾರೆ ನಾವಿರೋ ಮಟ್ಟದಿಂದ ನಾವಿನ್ನ ಬೆಳೆಯಬೇಕೆಂಬುದು ತಾತ್ಪರ್ಯ ಮಾತ್ರ ಸತ್ಯವಾಗಿ. ನಾವು ಬೆಳೆದ್ರೆ ಸಾಕು, ಆ ಮಟ್ಟ ಯಾವಾಗ ಬರುತ್ತೋ ಗೊತ್ತಿಲ್ಲ, ಇವಾಗಿರೋ ಮಟ್ಟ ಅಂತೂ ಬೆಳಿಲೇಬೇಕು. ಅದನ್ನು ಹೇಳಿಕೊಡ್ತಾ ಇದ್ದೀನಿ. ಸರಿಯಪ್ಪ, ಪಾಪಗಳಂತೂ ತುಂಬಾ ಇವ ಅಂತ ಹೇಳ್ತಾ ಇದ್ದಿಲ್ಲ, ಆ ಪಟ್ಟಿ ಕೊಡು ಸುಡ್ತೀನಿ ಅಂತ ಅವ್ರು ಹೇಳಿದ್ರೆ ಹೇಳ್ತಾರೆ, ಒಂದೊಂದು ಜನನದಲ್ಲಿ ಒಂದೊಂದು ಪಾಪಗಳು ಬಂದು ಪೊಂದಿದವೆಲ್ಲ ಗಣನೆ ಮಾಡೇ. ಒಂದೊಂದು ಜನನದಲ್ಲಿ ಎಲ್ಲ ಅಲ್ಲ, ಅರ್ಥ ಆಯ್ತಾ ನಿಮಗೆ? ಆಗಿಲ್ಲ. ಈ ಜನ್ಮಗಳೆಷ್ಟು ಬಂತೋ ಲೆಕ್ಕ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಒಂದೊಂದು ಜನ್ಮದಲ್ಲಿ ಒಂದೊಂದು ಪಾಪ ಅಂತ ಲೆಕ್ಕ ಇಟ್ಟುಕೊಂಡ್ರೆ ಅರ್ಥ ಆಯ್ತಾ? ಒಂದೊಂದು ಜನನದಲ್ಲಿ ಒಂದೊಂದು ಪಾಪಗಳು, ಗಳು ಅಂತ ಯಾಕೆ ಹೇಳಿದ್ರು, ಅದರ ಗುಂಪು. ಒಂದೊಂದು ಜನ್ಮದಲ್ಲಿ ಒಂದೊಂದೇ ಪಾಪವನ್ನು ಲೆಕ್ಕ ಇಡ್ತಾ ಬಂದರೆ ಬಂದು ಕೊಂದಿದವೆಲ್ಲ ಗಣನೆ ಮಾಡೇ. ಅಂದರೆ ಒಂದೊಂದು ಜನ್ಮದಲ್ಲಿ ಎಷ್ಟೆಲ್ಲ ಪಾಪಗಳು ಅವೆಲ್ಲ ಕೌಂಟ್ ಮಾಡಿಲ್ಲ. ಜನ್ಮಕ್ಕೊಂದೇ ಪಾಪ ಒಂದೊಂದು ಒಂದೊಂದು ತಗೊಂಡು ಆ ಜನ್ಮಗಳು ಎಷ್ಟಾಯಿತು ಅಂತ ಹೇಳಿದರೆ, ಎಂದಿಗೆ ಸವಿಯದ ಅಂಧಕ ಮರೆವದೇನೆಂದು ಕೇಳಲಿಯನ್ನ ಕುಂದುಗಡ. ಆ ಒಂದೊಂದು ಪಾಪಗಳ ಲಿಸ್ಟೇ ಅದು ಎಂದಿಗೂ ಸವಿಯಲ್ಲ ಅಂತ ಕತ್ತಲ ಕೂತಿದೆ ಅಯ್ಯ. ಇನ್ನು ಎಲ್ಲಾ ಪಾಪಗಳು ಎಲ್ಲಾ ಜನ್ಮದಲ್ಲಿ ತಗೊಂಡ್ರೆ ನಮ್ ಗತಿ ಏನು? ಲಿಸ್ಟೇ ಸಿಗಲ್ಲ. ಏನು ಕಂಪ್ಯೂಟರ್ ಇಟ್ರ ಜಾಮ್ ಆಗಿ ಕೂತ್ಕೊಂಡ್ಬಿಡುತ್ತೆ, ಸಾರಿ ಐ ಕನಾಟ್ ಕೌಂಟ್ ಅಂತ ಹಾಕ್ಬಿಡುತ್ತೆ ಅಲ್ವಾ? ಅಂತ ಇದೆ. ಏನೆಂದು ಕೇಳಲಿ ಎನ್ನ ಕುಂದುಗಳ, ಮಂದಿರದೊಳಗೆಲ್ಲ ಅಂಧಕಾರವೇ ತುಂಬಿ, ಒಂದೊಂದು ಮೂಲಿಗೆ ಒಂದೊಂದು ದೀಪವ ತಂದಿಡುವರೆ ಹೇಳ್ತಾರೆ. ಇಡೀ ಮಂದಿರದಲ್ಲಿ ಅಂಧಕಾರವೇ ತುಂಬಿದೆ, ಇದನ್ನು ಕಳಿಬೇಕಾದ್ರೆ ಒಂದೊಂದು ಮೂಲಿಗೆ ಒಂದೊಂದು ದೀಪ ತುಂಬುತ್ತಾರೆ. ಅದು ಒಂದು ದೀಪ ಇಡ್ತಾರೆ, ಎಲ್ಲ ಅಂಧಕಾರ ಹೋಗ್ಬಿಡುತ್ತೆ. ಹೇಳ್ತಾ ಇದ್ದಾರೆ, ಮುಕುಂದ ವಿಜಯ ವಿಠಲ ದ್ವಂದ್ವ ಪಾಪಕ್ಕೆ ಒಂದೇ ನಾಮ ಸಾಲದೆ ದೇವಾ. ದ್ವಂದ್ವ ಪಾಪಕ್ಕೆ, ದ್ವಂದ್ವ ಪಾಪ ಅಂದ್ರೆ ಎರಡೂ ರೀತಿಯಾದ ಪಾಪ. ಎರಡೂ ರೀತಿಯಾದ ಪಾಪ ಅಂದ್ರೆ ಕಾಯ ಮನಸ ವಾಚ ಒಂದು ಬಿಟ್ಬಿಡ್ತೀರಾ? ಎರಡು ರೀತಿಯಾದ ಪಾಪ ಹೇಳಿ ಯಾವುದು ಅಂತ. ಮನಸಾ ವಾಚ ಅಂದ್ರೆ ಕಾಯ ಬಿಡ್ತೀರೇನು, ಅದು ಬಿಡ್ತಲ್ಲ. ಅರ್ಥ ಆಗಿಲ್ಲ. ಜ್ಞಾತವಾದ ಪಾಪ ಅಜ್ಞಾತವಾದ ಪಾಪ ಎರಡು ಸರಿ, ಒಂದು ಬಂತು. ಇನ್ನ ಪಾಪ ಮಾಡುವುದು ಯಾವ್ಯಾವ ಸ್ಥಿತಿಯಲ್ಲಿ? ಎಚ್ಚರದಲ್ಲಿ, ಸ್ವಪ್ನದಲ್ಲೂ ನಡೆಯುತ್ತೆ. ಪಾಪ ಘಟನೆ ಆಗುತ್ತೆ. ಜಾಗ್ರತ ಸ್ವಪ್ನಾವಸ್ಥೆಗಳಲ್ಲಿ ಮಾಡಿದ ಪಾಪ ದ್ವಂದ್ವ ಪಾಪ. ಹೌದಾ? ಇನ್ನ ಪಾಪ ಮಾಡುವುದು ರಜ ತಮ ಎರಡು ಗುಣಗಳಿಂದ ಮಾಡಿದ ಪಾಪ. ರಜೋಗುಣದಿಂದ ಮಾಡಿದ ಪಾಪ, ತಮೋಗುಣದಿಂದ ಮಾಡಿದ್ರೆ ಎಲ್ಲಾ ಗುಣಗಳು ಸೇರಿಸೇ ಇರುತ್ತೆ ಯಾವಾಗಲೂ ಕೂಡ. ಒಂದೇ ಗುಣದಿಂದ ಪಾಪ ಅಲ್ಲ, ಆ ಗುಣ ಜಾಸ್ತಿ ಆದಾಗ ಮಾಡಿದ ಪಾಪ. ಹಾಗೆ ತಿಳಿದು ಮಾಡಿದ ಪಾಪ, ತಿಳಿಯದೆ ಮಾಡಿದ ಪಾಪ. ಈ ಲಿಸ್ಟ್ ತಗೊಂಡ್ರೆ ದ್ವಂದ್ವ ಪಾಪಕ್ಕೆ ಒಂದೇ ನಾಮ ಸಾಲದೆ ದೇವಾ. ನಿನ್ನ ನಾಮ ಒಂದೇ ಸಾಕಯ್ಯ. ಅಂದರೆ ನಮ್ಮ ಪಾಪಗಳೆಲ್ಲ ಹೋಗಬೇಕಾದರೆ ನಿಶ್ಚಯದಿಂದ ಹರೇ ನಿನ್ನ ನಾಮ ಒಂದೇ ಸಾಕಪ್ಪ, ಇದರಿಂದ ಎಲ್ಲ ಪಾಪಗಳು ಧ್ವಂಸ ಆಗಿ ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಉದ್ದೇಶ 1013ನೇ ಜನ್ಮ ಬಂದ ಮೇಲೆ ಈ ಸ್ಮರಣೆ ಮಾಡಬೇಕು ಅಂತನ? ಬಹಳ ಚೆನ್ನಾಗಿದೆ. ಇದೇನಂದ್ರೆ ನಮ್ಮಲ್ಲಿ ಅಪಾರ್ಥಗಳು ಮಾಡ್ಕೊಂಬಂದು ಬಹಳ ಸುಲಭ ಮಾಡ್ಕೊಂಡ್ಬಿಡ್ತೀವಿ ಅರ್ಥ ಮಾಡೋಕ್ಕಿಂತ. ಹೌದು ಹೇಳ್ತಾರೆ, ಪ್ರತಿಯೊಬ್ಬರು ಹೇಳಿದೆ 1000 ಜನ್ಮಗಳು ಕಳಿಬೇಕು, ನಂತರ ಆಗ್ಬೇಕು. ಆದ ಮೇಲೆ ಶಾಸ್ತ್ರದಲ್ಲಿ ಕೊಟ್ಟದ್ದು ಸರಿಯೇ. ಯಾರಾದರೂ ನಿಮ್ ಜನ್ಮ ಇನ್ನ ಸ್ಟಾರ್ಟಿಂಗೇ ಅಂತ ಯಾರಾದ್ರೂ ಕನ್ಫರ್ಮ್ ಆಗಿ ಹೇಳಿದ್ರ, ಆ 1000 ಒಂದು 500 500 ಆಗಿರಬಾರ್ದು ಅಂತ ಯಾರಾದ್ರೂ ಅಲ್ಲ ಅಂತಾರ? ಏನಾದ್ರೂ ಸಾಧನೆಗಳಲ್ಲಿ ಆ ಜನ್ಮಗಳು ಕಳೆದೋಗಿದ್ದಿಲ್ವಾ? ಇನ್ನ ಸ್ಟಾರ್ಟಿಂಗ್ ಓಂಕಾರ ಹಾಕ್ತಾ ಇದ್ದೀರಾ? ಗೊತ್ತಿಲ್ಲಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ಏನು ಬಾಯಿ ಬಿಚ್ಚಿದ್ರೆ ಸಾಕು, ದೇವರ ಸ್ಮರಣೆ ಬಾಯಿ ಬಿಚ್ಚಿದ್ರೆ ಸಾಕು. ಎಷ್ಟೆಷ್ಟು ಜನ್ಮಗಳು, ಶತಕೋಟಿ ಜನ್ಮಗಳಾದ್ಮೇಲೆ ಬರಬೇಕು. ಅಂದ್ರೆ ಇವಾಗ ಬರಲ್ಲ ಬಿಡು ಅಂತ ಅರ್ಥ, ಅಂದ್ರೆ ಬಂದದ್ದು ಬಿಟ್ಬಿಡು ಅಂತ. ಈ ದುರ್ಬುದ್ಧಿಯಿಂದ ಮಾತಾಡೋದು ತುಂಬಾ ಕೂತಿದೆ ನಮ್ಮಲ್ಲಿ. ಯಾರು ಒಬ್ಬರು ಅಂದ್ರೆ ಈ ಜುರುಳಿಗಳು ಇರುತ್ತೆ, ಜುರುಳಿ ಒಂದು ಡಬ್ಬಿಯಲ್ಲಿ ಹಾಕಿಡಿ ನೋಡಿ, ಒಂದೇ ಹಾಕಿಟ್ರೆ ಹೊಟ್ಟೋಗುತ್ತದೆ. ಎಲ್ಲ ಒಂದು 10 ಜುರುಳಿ ಹಾಕಿ ಡಬ್ಬಿಯಲ್ಲಿ, ಯಾವುದೂ ಎಲ್ಲಿಗೆ ಹೋಗಲ್ಲ. ಯಾಕೆ ಅಂದ್ರೆ ಒಂದು ಮೇಲಕ್ಕೆ ಹೋದ್ರೆ 10 ಕಳಗಿಡಬೇಕಾಗುತ್ತೆ ಅಂತ. ಹಾಗೆ ನಾವೆಲ್ಲ ಏನ್ ಮಾಡ್ತಾ ಇದ್ವಿ, ಒಬ್ಬ ಸ್ವಲ್ಪ ಸಾಧನೆ ಮಾಡ್ಲಿಕ್ಕೆ ಇವಲ್ರಿ ಎಷ್ಟು ಜನ್ಮಗಳು ಕಳಿಬೇಕು, ಏನಿದು ಏನಂತೆ ಅಂದ್ರೆ ಈ ಜನ್ಮದಲ್ಲಿ ಮಾಡೋದಲ್ಲ ಅಂತ. ಅವನು ಮಾಡೋದು ಬಿಟ್ಟು ಕೊಡಬೇಕು ಅಂತ ತಾತ್ಪರ್ಯ. ಹಾಗಲ್ಲ ತಾತ್ಪರ್ಯ, ಯಾವ ಯಾವ ಜನ್ಮದಲ್ಲಿ ಏನೇನು ಸಾಧನೆ ನಮ್ಮಿಂದ ಮಾಡಿಸಬೇಕೋ ಖಚಿತ ಸ್ವಾಮಿ ಮಾಡಿಸಿಯೇ ಮಾಡಿಸ್ತಾನೆ. ಹೆಚ್ಚಿಗೆ ಸಾಧನೆ ಚಿಕ್ಕವನಾಗಿದ್ದಾಗ ಮಾಡಿಸಲ್ಲ, ಹೆದರಬೇಕಾಗಿಲ್ಲ. ಇದೇ ನಮ್ಮಲ್ಲಿ ಬಹಳ ತೊಂದರೆ ಆಗಿದೆ. ಏನಾಗಿದೆ, ದಾಸರಾಯನನ್ನು ಹೇಳ್ತಾರೆ, ಕಂಡ ಕಂಡಲ್ಲಿ ವಿಶ್ವರೂಪ ಕಂಬೋರು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಹರಿಕಥಾಮಸಾದ ಹೇಳ್ತಾರೆ, ತತ್ತದಾಕಾರ ತದ್ರೂಪನಾಗಿ ಸ್ವಾಮಿ ಇದ್ದಾನೆ. ಅದು ಕೇಳಿದ್ರಪ್ಪ, ಯಾರೋ ನೀವು ಕೇಳಿದ್ದೀರಿ. ಕೇಳಿದ ಕೂಡಲೇ ಎಲ್ಲಿ ನೋಡಿದ್ರು ಸ್ವಾಮಿಯನ್ನ ಆ ರೂಪದಲ್ಲಿದ್ದಾನೆ ಅಂತ ಸ್ಮರಣೆ ಮಾಡ್ತಾ ಹೋಗ್ತಾ ಇದ್ದೀರಿ. ನನ್ನ ಹತ್ರ ಬಂದ್ರಿ, ಪಾಪ ನಿಮ್ ಪ್ರಾರಂಭ ಸರಿಯಿಲ್ಲ, ನನ್ನ ಹತ್ರ ಬಂದ್ರಿ. ಏನಪ್ಪ ಏನ್ ಮಾಡ್ತಾ ಇದ್ದೀರಿ? ಏ ಆಚಾರ್ಯನ ಹೇಗ್ ಮಾಡ್ತಾನೆ, ಏನ್ ಮಾಡ್ತೀಯಪ್ಪ? ಏನಿಲ್ಲ, ಎಲ್ಲಿ ನೋಡಿದ್ರು ದೇವರು ಸ್ಮರಣೆ ಮಾಡ್ತಾ ಇದ್ದೀನಿ. ಏನಿನ್ನ ಅದು ವ್ಯಾಪ್ತೋಪಾಸನೆಯೋ? ಎಲ್ಲಿ ನೋಡಿದ್ರೆ ಅದು ದೇವರನ್ನ ಇದು ಮಾಡೋದು ವ್ಯಾಪ್ತೋಪಾಸನೆ, ಅದು ನಿಂಗಲ್ಲ, ಬಿಟ್ಬಿಡು. ಹೌದಾಚಾರ್ಯ, ಬಿಟ್ಬಿಡ್ತೇನೆ. ಹೌದು, ಇದೇ ಆಗಿದೆ. ಯಾಕೆ ಉಪಾಸನೆಗೂ ಸ್ಮರಣೆಗೂ ವ್ಯತ್ಯಾಸ ಗೊತ್ತಿಲ್ಲದೆ ನಾವಿದ್ದೇವೆ. ನಾವು ಉಪಾಸನಾ ಮಾಡೋದಲ್ಲ, ಉಪಾಸನಾ ಶಬ್ದ ಉಚ್ಚಾರ ಮಾಡೋ ಯೋಗ್ಯತೆ ನಮಗಿಲ್ಲ. ನಾವು ಮಾಡ್ತಾ ಇರೋದೇನು, ಸರ್ವತ್ರ ಭಗವಂತನ ಸ್ಮರಣೆ. ಆಚಾರ್ಯರೆಲ್ಲೂ ಕೂಡ ಉಪಾಸನಾದಿಗಳಿಗೆ ಮನುಷ್ಯರು ಯೋಗ್ಯರಲ್ಲ ಅಂತ ಹೇಳಿದ್ದಾರೆ, ಛಾಂದೋಗ್ಯಾದಿಗಳಿಗೆ. ಆದರೆ ಸ್ಮರಣೆಗೂ ಮನುಷ್ಯರು ಯೋಗ್ಯರಲ್ಲ ಅಂತ ಎಲ್ಲೂ ಹೇಳಲಿಲ್ಲ. ನಾವು ಸರ್ವತ್ರ ಭಗವಂತನ ಸ್ಮರಣೆ ಬಂದರೆ ಆ ಸ್ಮರಣೆಗೆ ಏನ್ ಮಾಡ್ತಾ ಇದ್ದೀರಿ? ಉಪಾಸನಾ ಅಂತ ಪಟ್ಟಿ ಕಟ್ಟಿ ತೆಗೆದು ತಮ್ಮ ಹಾಕ್ಬಿಡ್ತಾ ಇದ್ದೀರಿ. ಏನು ಆಚಾರ ಬಿಡುತ್ತಾರೆ? ಉಪಾಸನೆ ಮಾಡಬಾರ್ದಂತೆ. ಅಂದ್ರೆ ನಾವು ಮಾಡೋದು ಉಪಾಸನೆ ಅಂತ ಕಳ್ಕೊಂಡು. ಅದರಿಂದ ಉಪಾಸನಾ ಎಂಬ ಶಬ್ದ ಉಚ್ಚಾರ ಮಾಡ್ಲಿಕ್ಕೂ ನಮಗಿಲ್ಲ. ಕೊನೆಗೆ ಒಂದು ಗುಣ ಉಪಾಸನ ಸಿಗುತ್ತೆ. ಇವಾಗೆಲ್ಲ ದೇವರ ವಿಶೇಷ ಸ್ಮರಣೆ ಸ್ಮರಣೆ ಬಿಟ್ಟು 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 ದೇವರ ನೆನಪು ಬರ್ತಾ ಬರ್ತಾ ಬರುತ್ತೆ. ಉಪಾಸನ ಅಂದರೆ ಯಾವ ರೂಪ ಯಾವ ಗುಣ ಯಾವ ಕ್ರಿಯಾ ಚಿಂತನೆ ಮಾಡಬೇಕೋ ಆ ರೂಪ ಮನಸ್ಸಿಗೆ ನಿಂತು, ಆ ಗುಣ ಮನಸ್ಸಿಗೆ ನಿಂತು, ಆ ಕ್ರಿಯಾ ಮನಸ್ಸಿಗೆ ನಿಂತು ಏಕಾಗ್ರವಾಗಿ ಅದನ್ನು ಚಿಂತನೆ ಮಾಡೋದನ್ನ ಉಪಾಸನ ಅಂತಾರೆ. ಏಕಾಗ್ರ ಧ್ಯಾನ ನಮ್ಗಾಗತ್ತ. ಒಂದು ಕಡೆ ಮನಸ್ಸಿರ್ಲಿಕ್ಕೆ ಇಲ್ಲ, ಒಂದು ಸಲ ದೇವರ ತಿಟ್ಟೆ ಹತ್ತು ಸಲ ಮಾರ್ಕೆಟ್ ಹೋಗಿ ಬರುತ್ತೆ. ಮತ್ತೆ ನಮ್ಗೆ ಉಪಾಸನ ಇಟ್ಟಕತ್ತ. ನಾವು ಮಾಡೋ ಜುಜುಬಿ ಸ್ಮರಣೆಗೆ ಉಪಾಸನ ಅಂತ ಹೆಸರಿಟ್ಟು, ತತ್ರಾಪಿ ವ್ಯಾಪ್ತೋಪಾಸನ ಅಂತ ಹೆಸರಿಟ್ಟು ಅದಕ್ಕೆ, ಅದನ್ನ ನಾವು ಮಾಡೋದು ಬಿಟ್ಟು ಹೋದ್ರೆ ಅದನ್ನ ಏನನ್ಬೇಕು? ಅದರಿಂದ ನಾವು ಬಹಳ ಅಪಾರ್ಥಗಳು ಮಾಡಿಕೊಡ್ತಾ ಇರ್ತೀವಿ. ಅಲ್ಲ, ಗುಣಗಳು ಭಗವಂತ ಸತ್ ಚಿತ್ ಆನಂದ ಆತ್ಮ ಅಂತ ಭಗವಂತನ ನಾಲ್ಕು ಗುಣಗಳು. ಅದು ಮನುಷ್ಯೋತ್ತಮರು ಮಾಡತಕ್ಕಂಥದ್ದು. ಮನುಷ್ಯಾತಮರಿಗೆ ಒಂದು ಗುಣೋಪಾಸನ ಉಪಾಸನ ಎಟಕತ್ತ. ನಮಗೆ ಈಗ ಸದ್ಯಕ್ಕೆ ಅದಿಲ್ಲ ಉಪಾಸನ. ಎಲ್ಲ ಗುಣಗಳ ಉಪಾಸನ ಇದೆಯಾ? ಇಲ್ಲ. ಇರೋದೇ ಒಂದು ಗುಣ ಉಪಾಸನ ನಮಗೆ, ಅದು ಇವಾಗ ಎಟಕ್ತಾ ಇಲ್ಲ. ಅಂದರೆ ಹರಿಕಥಾಮೃತ ಸಾರದಲ್ಲಿ ಶಾಸ್ತ್ರದಲ್ಲಿ ದೇವರ ಗುಣಗಳ ಪಟ್ಟಿಯೇ ಕೊಡ್ತಾರಲ್ಲ, ಮತ್ತೆ ಯಾವ ಗುಣಗಳ ಉಪಾಸನೆ ಯೋಗ್ಯತೆ ಇಲ್ಲದಂಥ ನಮಗೆ ಈ ಗುಣಗಳ ಪರಿಚಯ ಯಾಕೆ ಮಾಡಿಕೊಟ್ರು ಅಲ್ವಾ? ನಮಗೇನು ಯಾವ ಗುಣಗಳ ಉಪಾಸನೆಗೆ ಯೋಗ್ಯತೆ ಇಲ್ಲ, ಒಂದೇ ಒಂದು ಗುಣ ಆತ್ಮತ್ವ ಗುಣೋಪಾಸನ ಅಂತ ಹೇಳ್ತಾರಲ್ಲ, ಅಂಥ ಕಾಲಕ್ಕೆ ಈ ಗುಣಗಳ ಪಟ್ಟಿ ಹೇಳಿ, ಇಂಥ ಗುಣಗಳಿವೆ ಇಂಥ ಗುಣಗಳಿವೆ ದೇವರಲ್ಲಿ ನಮ್ಗೆ ಯಾಕೆ ಹೇಳಿಬಿಟ್ಟು ಅಂದ್ರೆ, ಆ ನಿಮಗೆ ಉಪಾಸನೆಗೆ ಎಟಕದಿದ್ರು ಸ್ಮರಣೆಗೆ ಎಟಕತ್ತಯ್ಯ, ಸ್ಮರಣೆ ಮಾಡಿ ಅಂತ ಅಷ್ಟುವರೆಗೆ ಉದ್ದೇಶ. ಆಚಾರ ಕಷ್ಟ ಇರಲ್ಲ, ಛಾಂದೋಗ್ಯಾದಿಗಳು ಹೇಳ್ತಾರೆ ಉಪಾಸನೆಗೆ ಯೋಗ್ಯತೆ ಇಲ್ಲದಿದ್ದರೂ ತಾದೃಶ ಜ್ಞಾನೇನೈವ, ಆ ನೆನಪಿನಿಂದಲೇನೆ ಇವರಿಗೆ ಬೇಕಾದಲ್ಲ ಪಡೆಯುತ್ತಾರೆ. ನೀವು ಹೇಗಾದ್ರೂ ತಿಳ್ಕೊಳ್ಳಿ, ನಿಮ್ಗೆ ಅರ್ಥ ಆಗ ಸಾಕು. ವಿಷಯ ವಸ್ತುವನ್ನ ಪ್ರತ್ಯಕ್ಷ ನೋಡೋದು ಹೇಗೆ, ಅನುಭವಿಸೋದು ಹೇಗೆ, ಏಕಾಗ್ರವಾಗಿ ಭಗವಂತನ ಚಿಂತನೆ ಮಾಡೋದು ಹೇಗೆ, ಅದು ಬಿಟ್ಟು ಬಿಟ್ಟು ಸ್ಮರಣೆ ಬರ್ತಾ ಇದೆ. ಇದು ಸ್ಮರಣೆ, ಅದು ಉಪಾಸನೆ. ಇನ್ನ ಮುಂದೆ ಹೇಳುತ್ತಾರೆ, ಜನಿಸಬೇಕಾದರೆ ಜನಿಸಬೇಕಯ್ಯ, ಪಂಚಾನನ ಗರ್ಭದಲ್ಲಿ ಬಂದು ಜನಿತವಾಗಿ ವನದೊಳು ತಿರುಗುವ ಘನ ಗಜ ಕುಂಭಸ್ಥಳವನ್ನು ಸೀಳಿ ಎದುರಿಲ್ಲೆನು ತಚ್ಚರಿಸಿದಂತೆ ಮನೋವಾಚದಲ್ಲಿ ದಾಸತನ ಪಡಿವೆ ನೆಂಬುವ ವನುಜನ ವನಜನ ಭನೆ ನಿನ್ನ ಒಲಿಸಿಕೊಂಡು ಘನಮಾಯವನ್ನು ಹಿಂದನು ಮಾಡಿ ಕಾಮಕ್ರೋಧವನ್ನು ಸೀಳಿ ಮೃಗನಂತೆ ತನುವಿನೋಡಿರಬೇಕು. ನೆನೆವರ ಪಾಲ ನೆನೆವರ ಪರಿಪಾಲ ವಿಜಯ ವಿಠಲ ನಿನ್ನ ಅನುಸರಿಸಿ ಜ್ಞಾನ ತನು ಜ್ಯೋತಿ ಪಡೆಯಬೇಕು. ಹೇಳ್ತಾರೆ ಹುಟ್ಟಬೇಕಾದ್ರೆ ಹೀಗೆ ಹುಟ್ಟಬೇಕಪ್ಪ. ಹೇಗೆ? ಸಿಂಹದ ಹೊಟ್ಟೆಯಲ್ಲಿ ಹುಟ್ಟಿ. ಸಿಂಹದ ಹೊಟ್ಟೆಯಲ್ಲಿ ಇಲಿ ಬರ್ಲಿಕ್ಕಾಗುತ್ತಾ? ಆಗಲ್ಲ, ಸಿಂಹವೇ ಬರುತ್ತೆ. ಹಾಗೆ ಸಿಂಹದ ಹೊಟ್ಟೆಯಲ್ಲಿ ಹುಟ್ಟಿ ಪಂಚಾನನ ಗರ್ಭದಲ್ಲಿ ಬಂದು ಜನಿತವಾಗಿ ಅಂದ್ರೆ ಸಿಂಹದ ಹೊಟ್ಟೆ ಹುಡ್ಬೇಕು ಅಂತ ಬಯಸಬೇಡಿ, ಎಕ್ಸಾಂಪಲ್ ಕೊಡ್ತಾ ಇದ್ದಾರಷ್ಟೇ.
ಮತ್ತ ದಾಸರ ಹೇಳಿಬಿಟ್ರು ನಾಳಿಂದ ಸ್ವಾಮಿ ನನ್ನ ಸಿಂಹದೊಡ್ಡಿ ಲುಟ್ಸಪ್ಪ ಹೇಳ್ಕೋಬೇಡಿ ಏನು ದೃಷ್ಟ ಅಂತ ಕೊಡ್ತಾ ಇದ್ದಾರೆ ಹೇಗೆ ಪಂಚಾನನ ಗರ್ಭದಲ್ಲಿ ಬಂದು ಜನಿತವಾಗಿ ವನದೊಳು ತಿರುಗುವ ಘನ ಗಜ ಕುಂಭಸ್ತನವನು ಸೀಳೆ ಆ ವನದಲ್ಲಿ ತನಗೆ ಎದರೆಲ್ಲಾನು ತಿರುಗಾಡತಾ ಇದೆ ಆನೆ ಆ ಮದದಿಂದ ತಿರುಗಾಡತಾ ಇದೆ ಮದದಿಂದ ತಿರುಗಾಡುವ ಆನೆಯನ್ನ ಹಿಡಿದು ಅದರ ಕುಂಭಸ್ಥಳ ಸೀರಿ ಎದುರಿಲ್ಲೆಂದು ಹೇಳುತ್ತ ಚರಿಸಿದಂತೆ ಹೇಗೆ ತಿರುಗಾಡತ್ತ ಸಿಂಹ ಆ ಥರ ನಾವಾಗ್ಬೇಕಂತೆ ಹೇಗೆ ಮನೋವಾಚಾದಲ್ಲಿ ದಾಸತನ ಪಡಿವೆನೆಂಬುವ ವನಜನಾಭನೇ ನಿನ್ನ ಒಲಿಸಿಕೊಂಡು ನಿನ್ನ ಒಲಿಸಿಕೊಂಡು ಮನೋವಾಕ್ಕಾಯಗಳಿಂದ ನಾನು ದಾಸನಾಗಬೇಕು ಅಂದ್ರೆ ಸಿಂಹದಂತೆ ಆಗ್ಬೇಕಂತೆ ಸಿಂಹದಂತೆ ಆಗುವುದು ಅಂದ್ರೆ ಏನು ಅಂದ್ರೆ ದೇವರ ದಾಸನಾದರೆ ನಾವು ಸಿಂಹದಂತೆ ಆದಂತೆ ಅರ್ಥ ದೇವರ ದಾಸನಾಗುವುದೇನು ಅಂದ್ರೆ ಮನಸ್ಸಿನಿಂದ ವಾಕ್ಯನಿಂದ ಕಾಯದಿಂದ ಸತತ ಬರ್ತಾ ಇರಬೇಕು ಕ್ಷಣ ಬಿಡದೆ ಹರೇ ನೀ ಸ್ವತಂತ್ರ ನಾನಸ್ವತಂತ್ರ ನೀ ಮಾಡಿಸಿದಂತೆ ಮಾಡುತ್ತೇನೆ ಅಂತ ಒಂದು ಸಲ ನುಡಿದು ಬಿಟ್ಟು ಮತ್ತೆ ಮಾರನೇ ಕ್ಷಣ ನಾ ಮಾಡಿದೆ ಇರಬಾರ್ದು ಹೇಗಿರಬೇಕು ಸದಾ ಸದಾ ಕಟ್ಟೆಚ್ಚರ ಕಟ್ಟೆಚ್ಚರ ಅಂದ್ರೆ ದಾಸರಾಯನ ಮಾತು ಬಹಳ ದೊಡ್ಡದು ಬೇಕಾದ್ರೆ ಅರ್ಥ ಮಾಡಿಕೊಂಡು ಪ್ರಯತ್ನ ಮಾಡಿ ನಾವು ಹೇಳಬಲ್ಲ ನಮ್ಮನ್ನ ಏನಂತ ಕರೀತಾರೆ ಬ್ರಾಹ್ಮಣರು ಬ್ರಾಹ್ಮಣರನ್ನ ಇನ್ನೊಂದು ಹೆಸರನ್ನು ಕರೀತಾರೆ ಏನಂತ ದ್ವಿಜರು ಅಂದರೆ ಎರಡು ಜನ್ಮ ಪಡೆದವರು ಮತ್ತೆ ನಮ್ಮನ್ನ ದ್ವಿಜರು ಅಂತ ಕರೀಬಹುದಾ ನೀವೇಳಿ ಕರಿಬೋದ ಇಲ್ವಾ ಕರಿಬಾರ್ದ ಯಾಕೆ ಕರಿಬೋದ ಯಾಕೆ ಕರಿಬೋದು ಅಂತ ಹೇಳ್ತೀರಾ ಯಾಕೆ ಅಂತ ಹೇಳಿ ಕರಿಬಾರದು ಅಂತೀರಾ ಯಾಕೆ ಹೇಳಿ ಅಯ್ಯೋ ಎರಡನೇ ಜನ್ಮ ಎಲ್ಲಿ ಬಂತು ಉಪನಯನ ಆಗ್ಬಿಡ ಬಂದ್ಬಿಡುತ್ತ ಇಷ್ಟು ತಾತ್ಪರ್ಯ ಇದೆ ಆಚಾರ್ಯದ ತಾತ್ಪರ್ಯ ಏನಿದೆ ಎರಡನೇ ಹುಟ್ಟು ಅಂದ್ರೆ ಏನು ಮೊದಲನೇ ಹುಟ್ಟು ಅಂದ್ರೆ ಏನು ಅಂತ ಹುಟ್ಟು ಅಂದ್ರೆ ಏನು ಅಂತ ಮುಂದೆ ನಾವು ತಾಯಿ ಹೊಟ್ಟೆಯಿಂದ ಹುಟ್ಟುವಾಗ ಹೇಗೆ ಹುಟ್ಟಿರ್ತೀವಿ ಒಂದು ಸಲ ಆಲೋಚನೆ ಮಾಡಿ ತಾಯಿ ಹೊಟ್ಟೆಯಲ್ಲಿ ನಮ್ಮ ಕೈ ಕಾಲು ಕರಳಿಂದ ಕಟ್ಟಿ ಹಾಕಿರ್ತಾರೆ ಕದಲ್ಲಾರದ ಸ್ಥಿತಿ ಅಂಥ ಸ್ಥಿತಿಯಲ್ಲಿ ಮೈಯೆಲ್ಲ ಉರಿತಾ ಇರುತ್ತೆ ಹುಳಗಳು ಕಡಿತಾ ಇರುತ್ತೆ ಅಂಥ ದುಃಖ ಪಟ್ಟು 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 ಕೊನೆಗೆ ಅಲ್ಲಿಂದ ಆ ಒಂದು ಪೊರೆಯನ್ನ ಕಳಚಿಕೊಂಡು ಕಳೆದೆ ಬಿದ್ದು ಅಪ್ಪ ಅಂತ ಅದು ಎರಡನೇ ಅದು ಜನ್ಮ ಅಂತ ಕರೀತಾರಲ್ಲ ಅಂಥ ಜನ್ಮ ಬರ್ತಾ ನಿಮ್ಗೆ ಇಲ್ಲಲ್ಲ ಬರಬೇಕ ನೋಡಿ ಇನ್ನ ದ್ವಿಜರಾಗಲಿಲ್ಲ ನಾವು ದ್ವಿಜರು ಅಂತಾಗಬೇಕಾದರೆ ಆಚಾರ್ಯರು ಕೊಟ್ಟಂಥ ಮಹಾಮಂತ್ರದ ಜಪ ಸದಾ ನಡೆಯಬೇಕು ಅದು ರಕ್ತಗತ ಆಗಬೇಕು ಆದಾಗ ನಮ್ಮ ಪೊರೆ ಸುತ್ತು ಇರುವ ಪೊರೆ ಹೊರಟೋಗುತ್ತೆ ಆವಾಗ ನಮ್ಮನ್ನ ದ್ವಿಜರು ಅಂತ ಕರೀತಾರೆ ದ್ವಿಜರು ಅಥವಾ ದಾಸರು ಅಂತ ಕರೀತಾರೆ ಯಾವಾಗ ಅಂದರೆ ಏನಾ ಮಂತ್ರ ಐದು ಮಂತ್ರಗಳಿವೆ ಐದು ಮಂತ್ರಗಳನ್ನು ಸದಾ ಹಗಲು ರಾತ್ರಿ ತೀವ್ರ ಜಪ ಮಾಡಬೇಕಂತ ಜಪ ಅಂದರೆ ಕೌಂಟ್ ಅಲ್ಲ ಅದು ಇಳಿಬೇಕು ಒಳಗಿಳಿಬೇಕು ಹಗಲು ರಾತ್ರಿ ಜಪ ಮಾಡಬೇಕಂತ ಯಾವ ಮಂತ್ರ ಇಷ್ಟು ಆಚಾರ್ಯರು ಕೊಟ್ಟ ಮಂತ್ರ ಯಾವುದು ಅಂದರೆ ಜೀವ ಜಡಕ್ಕೆ ಭೇದ ಸರ್ವತ್ರ ಜೀವ ಜೀವಕ್ಕೆ ಭೇದವು ಹೌದಾ ಐದು ಮಂತ್ರಗಳು ಕೊಟ್ಟರು ಪಂಚ ಭೇದ ಅಂತ ಕೊಟ್ಟರು ನಾವೇನು ಮಾಡ್ತೀವಿ ಅದನ್ನ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿದ್ರು ನಿಮ್ಗೆ ಯಾರಿಗಾದ್ರು ಗೊತ್ತಿಲ್ವಾ? ಪಂಚಭೇದ ಗೊತ್ತಿರೋದವ್ರು ಯಾರಾದ್ರೂ ಕೈ ಎತ್ತಿ. ಪಂಚಭೇದ ಯಾರಿಗೆ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತು. ಉಪನ್ಯಾಸದಲ್ಲಿ ಕೇಳಿ ಕೇಳಿ ಕಿವಿ ತೋತು ಬೀಳ್ತಾ ಇದೆ ಅಲ್ವಾ? ಹೇಳಿದ ಕೂಡಲೇ ಕ್ವಶನ್ಗೆ ಆನ್ಸರ್ ಹೇಳಲಿಕ್ಕೂ ಸಿದ್ಧ. ಕೇಳಿದ ಕಾಲಕ್ಕೆಲ್ಲ ಚೆನ್ನಾಗಿ ಕೇಳ್ತೀವಿ, ತಲೆಯಲ್ಲಿ ಇಟ್ಕೊಳ್ತೀವಿ, ಹೊರಟೋಗ್ತೀವಿ. ಅನುಷ್ಠಾನಕ್ಕೆ ಇಡಲ್ಲ. ಅಲ್ಲ, ಅನುಷ್ಠಾನಕ್ಕೆ ಇಡಬೇಕಂತೀರಿ, ಗೊತ್ತಾಯ್ತಪ್ಪ ನಮಗೆ ಏನು ನಾನು ದೇಹ ಬೇರೆ ಗೊತ್ತಾಯಿತು ತಿಳ್ಕೊಂಡು ಅಷ್ಟೇ, ತಿಳ್ಕೋಬೇಕು ಅಂತ ಹೇಳಿದ್ರೆ ಅಷ್ಟೇ ಹೊರತು ಅದನ್ನು ಅನುಷ್ಠಾನಕ್ಕಿಡೋದು ಅಂದ್ರೆ ಏನ್ರಿ? ನಮ್ಗೆ ಅರ್ಥ ಆಗಲ್ಲ. ಸುಮ್ಮನೆ ಏನೋ ಒಣ ಉಪನ್ಯಾಸ ಮಾಡ್ತಿರಪ್ಪ, ಎಲ್ಲರ ತರ ಮಾಡೋದಿಲ್ಲ ನೀವು. ಅಲ್ಲ, ನಾನು ದೇಹ ಬೇರೆ ಅಂತ ತಿಳ್ಕೊಂಡು ಅಷ್ಟೇ, ತಿಳ್ಕೊಂಡ್ರೆ ಸಾಕು. ಅದನ್ನು ಅನುಷ್ಠಾನಕ್ಕಿಡೋದು ಅಂದ್ರೆ ಏನದು? ಯಾವ್ದನ್ನ ಹೇಳಪ್ಪ ಅಂದ್ರ? ಹಾ, ಇದೆ. ಅದು ರಕ್ತದಲ್ಲಿ ಬರಬೇಕು, ರಕ್ತದಲ್ಲಿ ಸೇರಬೇಕು. ಆ ತರ ಹಗಲು ರಾತ್ರಿ ಚಿಂತನೆ ಮಾಡಬೇಕು. ಅಲ್ಲ, ಹಾಗೆ ಮಾಡ್ತಾರೆ ಇಲ್ಲಿ ಹಾಗೂ ಉಂಟ ಅಂದ್ರೆ, ಒಬ್ಬರು ಮಹಾನುಭಾವ ಅವರ ಹತ್ರ ಯಾರೋ ಬಂದ್ರು, ಸ್ವಾಮಿ ಸ್ವಲ್ಪ ಮಂತ್ರೋಪದೇಶ ಕೊಡ್ತೀರಾ? ಅದಕ್ಕೇನಾಯ್ತಪ್ಪ, ಬಾ. ಯಾವಾಗ ಬರಬೇಕು? ನಾಳೆ ಬಾ. ಅಲ್ಲ, ನಾಳೆ ವಾರ ಏನು ಪರವಾಗಿಲ್ಲ, ಬಾ. ಅಲ್ಲ ರೀ, ಮಂತ್ರೋಪದೇಶ ಕೊಡ್ಲಿಕ್ಕೆ ತಿಥಿ ವಾರ ನಕ್ಷತ್ರ ಎಲ್ಲ ನೋಡ್ಬೇಕಂತಲ್ಲ, ಅದು ನಮ್ಮ ಸಂಪತ್ತಾರೆ ಆಗಿರ್ಬೇಕು, ಸಾಧನತಾರೆ ಆಗಿರ್ಬೇಕು, ಇವೆಲ್ಲ ನೋಡ್ತಾರಲ್ಲ, ಮತ್ತೆ ನೋಡಲ್ವ? ಅವೆಲ್ಲ ಬೇಕಾಗಿಲ್ವ ಈ ಮಂತ್ರಕ್ಕೆ? ಬಾ. ಹೌದಾ? ಯಾವ್ಯಾವ ತಮಗೆ ಥಾಲಿ ಏನ್ ತರಬೇಕು, ತೆಂಗಿನಕಾಯಿ ದಕ್ಷಿಣೆ ಏನು ಎಲ್ಲ ಸಿಸ್ಟಮ್ ಏನ್ ಬೇಕು? ನೀ ಬಂದ್ರೆ ಸಾಕು, ಬಾ. ಇದೇ ನಡೆದಿದ್ದು ಆ ವ್ಯಕ್ತಿಗೆ ಆಶ್ಚರ್ಯ. ಇದೇನು ಮಂತ್ರ? ನಾ ಬಂದ್ರೆ ಸಾಕು ಅಂತ ಹೇಳ್ತಾರೆ. ಸರಿ, ಬಂದ ಮಾರನೇ ದಿವಸ ನಡೆದಿದ್ದು ಸತ್ಯವಾಗಿ. ಬಂದು ಕೂಡಲೇ, ಸ್ವಾಮಿ ಏನ್ ಮಂತ್ರ? ನಾನು ಸ್ನಾನ ಮಾಡಿ ಬರಲ್ಲ, ನೀ ಕೂತ್ರೆ ಸಾಕು, ಕೂತ್ರೆ ಸಾಕು ಅಂದು. ಅಪ್ಪ ಕೂತ, ಏನೋ ಟೆನ್ಷನ್ ಆಗ್ತದೆ ಒಳಗೆ. ಇದೇನ್ ಮಂತ್ರ, ಏನ್ ಮಂತ್ರ? ನಾನು ಬೇರೆ, ದೇಹ ಬೇರೆ, ಇದು ಒಂದು ಮಂತ್ರ. ಇದು ಸಿಕ್ಕೆ ಆದರೆ ಮಿಕ್ಕ ಐದು ಮಂತ್ರಗಳು ಹೇಳ್ತೀನಿ. ಇದೇನ್ ಮಂತ್ರ ರೀ? ಇದು ಮಂತ್ರನ? ಹೌದು. ಅಲ್ಲ ರೀ, ಇದು ಉಪನ್ಯಾಸದಲ್ಲಿ ಹೇಳೋ ವಿಷಯ. ಉಪನ್ಯಾಸದಲ್ಲಿ ನಾನು ಬೇರೆ, ದೇಹ ಬೇರೆ ಅಂತ ಹೇಳ್ತಾರೆ, ತಿಳ್ಕೊಂಡು ಇರ್ತೀವಷ್ಟೇ. ಅದನ್ನ ಮಂತ್ರ ಥರ ಜಪ ಮಾಡಬೇಕಾ? ಕುಂತಿರ್ತೀರಿ ನೀವು. ಹೌದಪ್ಪ, ಅದು ಮಂತ್ರ. ಅದನ್ನು ಸದಾ ಚಿಂತನೆ ಮಾಡಬೇಕು. ಎಷ್ಟು ಅಂದ್ರೆ, ರಾತ್ರಿ ನಿನ್ನ ಬಡದೆಬ್ಬಿಸಿ ಕೇಳಿದರೆ, ಏ ನಾನು ಬೇರೆ, ದೇಹ ಬೇರೆ ಅಂತ ನಿನ್ನ ಮನಸ್ಸಿನಿಂದ ಒಳಗಿಂದ ಬರಬೇಕು. ಆ ಥರ ಹಗಲು ರಾತ್ರಿ ಜಪ ಜನ್ಮದಲ್ಲಿ ಯಾವಾಗಲೂ ಮಾಡಿದೀಯಾ ಅಂತ ಕೇಳಿ. ಏ ನಾ ಮಾಡಿಲ್ಲ, ಬರೀ ಕೇಳ್ತೀವಿ ಅಷ್ಟೇ. ಮಾಡು. ಇದು ಮಾಧ್ವರು, ಸಿದ್ಧರಾದವರು ಹೇಳಿದಂತಹ ಮಾರ್ಗ. ಇನ್ನು ನನ್ನ ಅನುಭವ ಆಶ್ಚರ್ಯ ಆಗುತ್ತೇನೋ. ಆಶ್ಚರ್ಯ ಅಲ್ಲ, ನಮ್ಮನ್ನು ನಾವು ನೋಡಿಕೊಂಡಾಗ ಥೂ ಅಂತ ಹೋಗಿಬೇಕನ್ಸುತ್ತೆ. ಇನ್ನೊಬ್ಬರಲ್ಲ, ನಮ್ಮನ್ನು ನಾವೇ. ಒಬ್ಬ ಶೂದ್ರ ವ್ಯಕ್ತಿ ನನ್ನ ಹತ್ರ ಜ್ಯೋತಿಷ್ಯಕ್ಕೆ ಬಂದಿದ್ದ. ಜ್ಯೋತಿಷ್ಯಕ್ಕೆ ಬಂದಿದ್ದ. ಆತ ಇಂಜಿನಿಯರ್ ಆಗಿದ್ದ. ನನ್ನ ಹತ್ರ ಬಂದಾಗ ಕೇಳಿದ, ನಾನು ಕೂಡ ಇಂಜಿನಿಯರ್ ಆಗಿದ್ದೆ, ಬಿಟ್ಬಿಟ್ಟಿದ್ದೆ ನಿಮ್ ಥರನೇ. ನಮ್ಮ ಗುರುಗಳ ಹತ್ರ ಹೋಗ್ಬಿಟ್ಟಿದ್ದೆ, ಅಲ್ಲಿ ಸಾಧನೆ ಮಾಡ್ತಾ ಇದ್ದೆ. ನನ್ನ ಪ್ರಾರಂಭ ಮತ್ತು ಬಂದು ಕೂತೆ ಇಂಜಿನಿಯರ್ ಆಗಿದ್ದೇನೆ. ಒಳ್ಳೇದಪ್ಪ, ನನ್ನ ಪ್ರಾರಂಭ ಬಂದವ್ರದೆಲ್ಲ ಕೇಳಬೇಕಲ್ಲ ಅವ್ರಿಗೆ. ಕೇಳಿದ್ರು, ಸರಿ ಹೇಳ್ಬಿಡು, ನೀನೇನು ಸಾಧನೆ ಮಾಡಿದ್ಯಾ, ಎಲ್ಲಿಗೆ ಹೋಗಿದ್ಯಾ? ಹೇಳಿದ, ನಂಗೊಬ್ಬರು ಗುರುಗಳು ಸಿಕ್ಕಿದ್ರು, ಬೈರಾಗಿ ಸ್ವಾಮಿಗಳು ಸಿಕ್ಕಿದ್ರು, ಕಾಡಿಗೆ ಕರ್ಕೊಂಡು ಹೋಗ್ಬಿಟ್ಟು ನನ್ನ. ಅಲ್ಲಿ ಗುಹೆ ಗಿಡದ ಕೆಳಗೆ ಇರೋದು, ಎಲ್ಲಿ ಇಲ್ಲ. ಮಳೆ ಬಂದ್ರೆ ನೆನೀತಾ ಇರಬೇಕು, ಬಿಸಿಲು ಬಂದ್ರೆ ಬಿಸಿಲಲ್ಲಿ ಇರಬೇಕು. ಒಂದು ಗುಹೆ ಇತ್ತು, ಅಲ್ಲಿ ಜಪ ಮಾಡಬೇಕು. ಇಷ್ಟು ಪ್ರಾಣಾಯಾಮ ಹೇಳಿಕೊಟ್ರು, ಗಂಟೆಗಳ ಗಟ್ಟಲ ಏನು ಗಾಳಿಯನ್ನು ನಿಲ್ಲಿಸೋದು ಹೇಳಿಕೊಟ್ರು. ಈ ಸಬ್ಜೆಕ್ಟ್ ಅಲ್ಲ, ನಮ್ಗೆ ಗೊತ್ತಿಲ್ಲ, ನಮಗೂ ಇದೆ ಸಿಲೆಬಸ್ ಅಂದ್ರೆ ನಮ್ಗೆ ಯಾರು ಹೇಳ್ಕೊಡಲ್ಲ ಇದನ್ನ. ಸರಿಯಪ್ಪ, ನಾನು ಸ್ವಲ್ಪ ನಮಗೆ ಗೊತ್ತಾಗ್ಬೇಕಲ್ಲ, ಹೇಳಿ ಮಾಡ್ಬಿಟ್ಟು ನೋಡೋಣ. ಪ್ರಾಣಾಯಾಮ ನಿಲ್ಲಿಸ್ತೀರಾ ನೀವು? 2 ನಿಮಿಷಕ್ಕಿಂತ ಹೆಚ್ಚು, 10 ನಿಮಿಷ ಉಸಿರು ಕಟ್ಟಿ, ಹೆಚ್ಚು ಕಮ್ಮಿ ಆಗ್ತಾ ಬರುತ್ತೆ. ಹೌದಾ? ಅರ್ಧ ಗಂಟೆ ನಿಲ್ಲಿಸಿದ ವ್ಯಕ್ತಿ. ಅಲ್ಲ, ನಂಬಿಕೆ ಆಯ್ತು ನನಗೆ, ಹಾ ಇವನೇನೋ ಸಾಧನೆ ಮಾಡಿದ್ದಾನೆ, ಅವರ ಗುರುಗಳೇನೋ ಸಾಮಾನ್ಯ ಇಲ್ಲ. ಹೇಳು ಅಪ್ಪ, ನಿಮ್ಗೇನ್ ಮಂತ್ರ ಹೇಳಿಕೊಟ್ರು, ಏನ್ ಜಪ ಮಾಡಿಸಿದ್ರು? ಕಣ್ಣಲ್ಲಿ ನೀರಿಟ್ಟು ಹೇಳಿದ. ಅಂತ ಗುರುಗಳು ಸಿಕ್ಕಿದ್ದಕ್ಕೆ ನನಗೆ ಈಗ್ಲೂ ಆನಂದ ಆಗತ್ತೆ. ಅವ್ರ ಕಾಲು ನೆನೆದೀನಿ ನಾನು. ಯಾಕಪ್ಪ, ಮಂತ್ರ ಹೇಳ್ಕೊಡೋದು ಮಾತ್ರ ಅಲ್ಲ, ಜಪ ಮಾಡುವಂತ ಗುಹೆಯಲ್ಲಿ ಕೂಡಿಸಿಟ್ಟು ನಿನ್ ಪಾಡಿ ನೀನ್ ಮಾಡುವಂತ ಹೋಗ್ಲಿಲ್ಲ, ಎದುರಿಗೆ ಕೂತಿತ್ತು. ಜಪ ಮಾಡೋ ಕಾಲಕ್ಕೆ ಚೂರು ತೂಕಡಿಕೆ ಬಂದ್ರೆ ಮುಳ್ಳಿಂದ ಚುಚ್ತಾ ಇದ್ರು. ಏ ಮಾಡು 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 ಅಂತ ನನ್ನ ಮೇಲೆ ಎಷ್ಟು ಆಸಕ್ತಿಯಿಂದ ಹಗಲು ರಾತ್ರಿ ಕೂತು ನನ್ನ ಸಲ ಸಾಧನ ಮಾಡಿಸಿದ್ರು. ನನಗಿನ್ನ ಇದಾಯ್ತು. ಆ ಮಂತ್ರ ಹೇಳೋ ಮಹಾರಾಜ, ಏನ್ ಹೇಳಿದ್ರು ಮಂತ್ರ ಅಂತ ಹೇಳಿದೆ. ಪುಸ್ತಕದ ಮುಂದೆ ಕೂತು ಹೇಳ್ತಾ ಇದ್ದೇನೆ, ಸುಳ್ಳು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಆ ಬಾಯಿಯಿಂದ ಬಂದ ಮಾತು ಕೇಳಿ ಶಾಕ್ ಬಡದಂತೆ ಹೇಳ್ತಾರೆ, ಶಾಕ್ ಅಂತ ಹೇಳ್ತಾರಲ್ಲ, ಹಾಗಾಯ್ತು. ಇಷ್ಟೇ ಮಂತ್ರ, ನಾನು ಬೇರೆ ದೇಹ ಬೇರೆ, ನಾನು ಬೇರೆ ದೇಹ ಬೇರೆ, ಇದನ್ನೇ ಹಗಲು ರಾತ್ರಿ ಮಾಡಿಸಿದ್ರು ನನಗೆ. ಹೇಳಿದ್ರಂತೆ, ನಿನಗೆ ಒಳಗೆ 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 ಇಳಿಬೇಕಿದು, ನಾನು ಬೇರೆ ದೇಹ ಬೇರೆ ಅಂತ. ಇದು ಸಿದ್ಧಿ ಆದರೆ ಮುಂದೆ ಎಲ್ಲ ಸಿದ್ಧಿ, ಇದೇ ಸಿದ್ಧಿ ಆಗಲಿಲ್ಲ, ಇದು ಯಾವುದೂ ನನಗೆ ಆಗೋದೇ ಇಲ್ಲ ಅಂತ ನನಗೆ ಹಗಲು ರಾತ್ರಿ ಮಾಡಿಸಿದರು. ಇದು ನಮ್ಮ ಸಿಲೆಬಸ್, ನಾವ್ಯಾದ್ರೂ ಮಾಡ್ತಾ ಇದೀವ? ಅಪ್ಪನಾಣೆ, ಪಂಚಭೇದ 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 ಅಂತ ಓದಲಿದ್ದೇ ಚೀರಿದ್ದೇ ಚೀರಿದ್ದು. ನಾವು ಚೀರ್ತೀವಿ ಹೇಳ್ತೀವಿ, ಇಬ್ರು ಒಂದೇ ಹಾದಿಯಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಅಯ್ಯ ಈ ಥರ ಹಗಲು ರಾತ್ರಿ ಆ ಮಂತ್ರವನ್ನು ಜಪ ಮಾಡಬೇಕು, ಮನಸ್ಸಿನಲ್ಲಿ ಇಳಿಯಬೇಕು, ರಕ್ತಗತ ಆಗಬೇಕು, ಸದಾ ನಾನು ಬೇರೆ ದೇಹ ಬೇರೆ ಎಂಬ ಎಚ್ಚರವನ್ನು ಮೂಡಿ ಬರಬೇಕು. ಇನ್ನೊಂದು ಮಂತ್ರ, ಐದು ಮಂತ್ರಗಳು ಸಿದ್ಧಿಯಾಗಬೇಕು ಅದಕ್ಕೆ ಹೇಳ್ತಾ ಇದ್ದಾರೆ. ಇಷ್ಟು ಐದು ಮಂತ್ರಗಳು ಸಿದ್ಧಿಯಾದ ಮೇಲೆ, ಐದು ಮಂತ್ರಗಳು ಸಿದ್ಧಿಯಾದ ಮೇಲೆ ಅಲ್ಲಿ ಸ್ವಾಮಿ ನಾನು ಬೇರೆ ದೇವ ಬೇರೆ ಎಂಬುದರಲ್ಲೇ ಬರುತ್ತೆ. ಅವನು ಸ್ವತಂತ್ರ, ನಾನಸ್ವತಂತ್ರ ಅಂಬೋದು ಸದಾ ಜಪ ಮಾಡಿ ಮಾಡಿ ಎಷ್ಟು ಕಟ್ಟೆಚ್ಚರ ಬಂದಿರುತ್ತೆ ಅಂದರೆ ಅಲ್ಲಿ ಹುಟ್ಟು ಅಂತ ಹೇಳ್ತಾರೆ. ನಮ್ಮ ಸುತ್ತು ನಾನೇ 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 ಎಂಬ ಪೊರೆ ಇರುತ್ತಲ್ಲ, ಆ ಪೊರೆಯನ್ನ ಸೀಳಿಕೊಂಡು ನೀನೇ 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 ಎಂಬ ಹುಟ್ಟು ಪಡೆಯುತ್ತಾನೆ. ಅದನ್ನ ದ್ವಿಜ ಅಂತ ಕರೀತಾರೆ, ಎರಡನೇ ಜನ್ಮ ಅಂದ್ರದು. ಅದನ್ನ ದಾಸ್ಯ ಅಂತಾರೆ. ಅಂದರೆ ನಾನು ಸದಾ ಶ್ರೀಹರಿಯ ಅಧೀನ ಎಂಬ ಎಚ್ಚರ ಕಟ್ಟೆಚ್ಚರ ನಮ್ಮಲ್ಲಿ ಮೂಡಿ ಬರ್ತಾ ಬಂತ, ನಮಗೆ ಎರಡನೇ ಜನ್ಮ ಬಂದಂತೆ. ಆ ಪ್ರಕಾರ ನೀವು ಯಾರು ದ್ವಿಜರಿದ್ರೆ ಹೇಳಿ, ನಮಸ್ಕಾರ ಮಾಡ್ತೇನೆ. ಇಲ್ಲಲ್ಲ ನಾನೇ ಇಲ್ಲ, ನೀವು ಅಲ್ಲ. ಇನ್ನ ಬರಲಿಲ್ಲ ನಮಗೆ ಸುಮ್ಮನೆ ಈ ಹುಡುಗರೆಲ್ಲ ಕೂತ್ಕೊಂಡು ಚಿಕ್ಕ ಹುಡುಗರು ಇರ್ತಾರೆ ಮನೆಯಲ್ಲಿ, ಎಲ್ಲ ಸೇರ್ಕೊಳ್ತಾರೆ, ಎಲ್ಲರೂ ಸ್ಟಡಿ ಮಾಡೋಣ ಅಂತ ಕೊಡ್ತಾರೆ. ಇನ್ನ ಅವರಿಗಿನ್ನ ಸಿಟ್ಟಿಂಗ್ ಕ್ಲಾಸಲ್ಲಿ ಇರ್ತಾರೆ, ಅವರಿಗೆಲ್ಲ ದೊಡ್ಡವರು ಓದಿದ್ದು ನೋಡಿರ್ತಾರೆ, ನೋಡಿದ್ದವರೆಲ್ಲ ಕೊಡ್ತಾರೆ, ಎಲ್ಲ ಪುಸ್ತಕ ಹಿಡಿತಾರೆ, ಓದ್ತಾ ಇರ್ತಾರೆ, ನೋಡಿದ್ರೆ ಎಲ್ಲ ರಿವರ್ಸ್ ಆಗಿ ಇಟ್ಕೊಂಡಿರ್ತಾರೆ. ಒಬ್ಬರಿಗೆ ಓದು ಬರಲ್ಲ, ಎಲ್ಲ ಪುಸ್ತಕ ರಿವರ್ಸ್ ಆಗಿ ಇಟ್ಕೊಂಡಿರ್ತಾರೆ, ಎಲ್ಲ ಸೇರಿ ಗಟ್ಟಿಯಾಗಿ ಹೇಳ್ತಾ ಇರ್ತಾರೆ. ಅದು ನಾವು ಮಾಡ್ತಾ ಇರೋದು, ಇನ್ನೇನಿಲ್ಲ. ಸರಿ, ಅಷ್ಟಾದ್ರೂ ಮಾಡ್ತಾ ಇದೀವಲ್ಲ. ಹೇಳ್ತಾ ಮನೋವಾಚಾದಲ್ಲಿ, ಇದು ಮನಸ್ಸಿನಲ್ಲಿ, ವಾಕ್ಯನಲ್ಲಿ, ವಾಕ್ಯನಲ್ಲಿ ಹೇಳ್ತಾ ಇರಬೇಕು. ಸ್ವಾಮಿ ನೀ ಸ್ವತಂತ್ರ, ನಾನು ಸ್ವತಂತ್ರ, ನೀನು ಬೇರೆ ನಾನು ಬೇರೆ, ಈ ಶರೀರ ಬೇರೆ ನಾನು ಬೇರೆ ಅಂತ ಬಾಯಿಯಿಂದ ಹೇಳೋದು ಮಾತ್ರ ಅಲ್ಲ, ಮನಸ್ಸಿನಲ್ಲಿ ಕೂತಿರಬೇಕು. ಆ ಅಂಥ ರೀತಿಯ ದಾಸತನ ಪಡಿವೆನೆಂಬುವ ವನಜನಾಥನೇ ನಿನ್ನ ಒಲಿಸಿಕೊಂಡು. ಈ ಥರ ಸಾಧನೆ ಮಾಡುತ್ತಾ ಹರೇ ನಿನ್ನ ಒಲಿಸಿಕೊಂಡು ಏನು ಮಾಡಬೇಕು? ಘನ ಮಾಯವನು, ದೊಡ್ಡ ಆನೆ ನಮ್ಮಲ್ಲೇ ಮಾಯಾ ಕೂತಿದೆ ಅಂದ್ರೆ ನಾನೇ 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 ಅಂತ ಬರ್ತಾ ಇದೆ. ಹಿಂದಣು ಮಾಡಿ ಕಾಮಕ್ರೋಧವನ್ನು ಸೀಳಿ, ಕಾಮಕ್ರೋಧಾದಿಗಳನ್ನು ಸೀಳಿ ಮೃದನಂತೆ ತನುವಿನೊಡೆಯಿರಬೇಕು. ಈ ತನುವೆ ಕಾಡು, ಈ ಕಾಡಿನಲ್ಲಿ ಸಿಂಹದಂತೆ ಜೀವನಿರಬೇಕು. ಅದಕ್ಕೆ ಇದಾಗಬೇಕಾದ್ರೆ ಏನ್ ಮಾಡಬೇಕು? ಇಷ್ಟೆಲ್ಲ ಆಗ್ಬೇಕಾದ್ರೆ ಏನ್ ಮಾಡಬೇಕು? ದೇವರನ್ನ ನೆನೆಯಬೇಕು. ನನ್ನ ಹೀಗ್ ಮಾಡು, ನನ್ನ ಹೀಗ್ ಮಾಡು ಅಂದ್ರೆ ದೇವರು ಕೊಡ್ತಾನಂತೆ. ನೆನೆವರ ಪರಿಪಾಲ ವಿಜಯ ವಿಠಲ, ನಿನ್ನ ಅನುಸರಿಸಿ ಜ್ಞಾನ ತನು ಜ್ಯೋತಿ ಪಡೆಯಬೇಕು. ನಿನ್ನ ಚಿಂತನೆ ಮಾಡಿ ಮಾಡಿ ಜ್ಞಾನ ತನು ಜ್ಞಾನ ಆನಂದಮಯವಾದಂಥ ನಮ್ಮ ಸ್ವರೂಪವನ್ನು ನಾವು ಪಡೆಯಬೇಕು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ದಾಸನಾದರೆ ನಿನ್ನ ದಾಸನಾಗಲಿಬೇಕು. ಸೋಮನೆ ಆದರೂ ಇದು ದಾಸ ಅಂತಲ್ಲ, ನಿನ್ನ ದಾಸನಾಗಬೇಕು. ಯೇಸೇಸು ಜನನ ಸಂಪಾದಿಸಿಕೊಂಡಾದರೂ ಮೋಸವಾಗದೆ ದುರವಾಸನೆಗೆರಗದೆ ಸಾಸಿರ ದೈವಗಳ ಸೇರದೆ ಬಯಲಾಸಿಗೆ ಮನ ಉಬ್ಬಿ ಹ್ರಾಸನಾಗದೆ ಪುಣ್ಯ ರಾಶಿಗಳಲಿಯದೆ ಲೇ ಸುಭಕೃತಿಯಲ್ಲಿ ಈಶ ಗಿರೀಶನೇ ವಿಜಯ ವಿಠಲ. ನಿನ್ನ ದಾಸನಾದರೆ ದುಃಖ ದೇಶವಾದರೂ ಇಲ್ಲ ಹೇಳ್ತಾರೆ. ದಾಸನಾದರೆ ನಿನ್ನ ದಾಸನಾಗಲಿಬೇಕು. ಹೇ ಸ್ವಭೀಮಮೂರ್ತೆ, ನಿನ್ನ ದಾಸನಾಗಬೇಕು ಅಂದ್ರೆ ನೀ ಸ್ವತಂತ್ರ ನಾನು ಸ್ವತಂತ್ರ ಎಂಬ ಎಚ್ಚರ ಸದಾ ಬರಬೇಕು. ಎಷ್ಟು ಜನ್ಮ ಬಂದರೂ ಕೂಡ ಮೋಸ ಆಗಬಾರ್ದಪ್ಪ ಹರಿಯೇ. ಏನು ಮೋಸ ಅಂದ್ರೆ ಶ್ರೀಹರಿಯಲ್ಲ, ಇನ್ನು ಬೇರೆಯವ್ರ ಕಾಲು ಹಿಡಿದ್ರೂ ಪರವಾಗಿಲ್ಲ, ಬಂದ್ ಏನೋ ಬಂದ್ರೆ ಸಾಕು. ನಮ್ಮವರೇ ಇರ್ತಾರೆ, ಮಾಧ್ವರೇ ಇರ್ತಾರೆ, ನಾ ಸುಮ್ಮನೆ ಹೇಳ್ತಾ ಇಲ್ಲ, ನಮ್ಮವರೇ ಇರ್ತಾರೆ, ಮಾಧ್ವರೇ ಇರ್ತಾರೆ. ದೇವರ ಮನೆ ಹೋದ್ರೆ ಗೊತ್ತಾಗುತ್ತೆ ರಹಸ್ಯ. ಬೇರೆ ಫೋಟೋ ಎಲ್ಲ ಹಾಕಿರ್ತಾರೆ ಅಲ್ವಾ, ಆ ಫೋಟೋಗಳೆಲ್ಲ ಹಾಕಿರ್ತಾರೆ. ರಾಯರ ಫೋಟೋ ಪಕ್ಕದಲ್ಲಿ ಇಟ್ಟಿರ್ತಾರೆ, ಆ ಫೋಟೋ ಪಕ್ಕದಲ್ಲೇ ಇನ್ನೊಂದು ಫೋಟೋ ಇಟ್ಟಿರ್ತಾರೆ, ಎರಡಕ್ಕೂ ಸೇರಿಸಿ ಆರತಿ ಮಾಡ್ತಾ ಇರ್ತಾರೆ. ಅಥಾತ್ಯನ ಯಾರು ಫೋಟೋ ಗೊತ್ತಾಗಿಲ್ವಾ? ಬೇಕಾದಷ್ಟು ಫೋಟೋಗಳಿವೆ, ಹತ್ತಾರು ಫೋಟೋಗಳು, ಎಲ್ಲ ಫೋಟೋ ಇಟ್ಟಿರ್ತಾರೆ. ಏನಂತ ಹೇಳಿದ್ರೆ ನಮ್ಮ ಸಂಪ್ರದಾಯ ಏನದು ಅಂದ್ರೆ ಇಷ್ಟೇ. ಬೇಕಾದ್ದು ಕೊಡ್ಲಿಕ್ಕೆ ದೇವರಾದ್ರೇನು ದೆವ್ವ ಆದ್ರೇನು ಅಂತಾದ್ರೆ ಎಲ್ಲ ಫೋಟೋ ಒಳಗೆ ಬರುತ್ತೆ. ಏನು ಶಿವ ಸ್ಮೃತಿಗಳೇ ಅಲ್ವಾ, ಎಲ್ಲ ಸೇರಿರುತ್ತೆ. ಮತ್ತು ಆಶ್ಚರ್ಯ, ಅಕ್ಷತೆ ಅಂಗಾರ ಇಟ್ಟಿರ್ತಾರೆ. ಮತ್ತೆ ಏನು ಗಂಧ ಜ್ಞಾನ ಇಲ್ಲ ಅಂತಲ್ಲ, ಮತ್ತ ಒಳಗೆ ಹೋದ್ರೆ ಅಯ್ಯಪ್ಪ ಅನ್ಸ್ಬಿಡುತ್ತೆ. ಎಲ್ಲ ಕೂತಿರುತ್ತೆ, ಏ ಭೂತ ಇದೆ ಕೂತದಪ್ಪ ಅಂತ ಕೇಳಿದ್ರೆ, ಹೇ ಇಲ್ಲ ನಮ್ಮಪ್ಪ ಅವರೆಲ್ಲ ಪೂಜೆ ಮಾಡ್ಕೊಂಡು ಬಂದಿದ್ದು ನಮ್ದಿದು ಹೀಗೆಲ್ಲ ಹೇಳ್ತಾ ನೋಡಿ ಕೆಡ್ತಾರೆ. ಮೋಸವಾಗದೆ ದುರ್ವಾಸನೆಗೆರಗದೆ ಸಾಸಿರ ದೈವಗಳ ಸೇರದೆ, ನಾನಾ ದೈವಗಳ ಸೇರಬೇಡಿ. ಬಯಲಾಸೆಗೆ ಮನ ಗುಬ್ಬಿ, ಹೊರಗಿನ ಆಸೆ ಇದು ಬರುತ್ತೆ ಅದು ಬರುತ್ತೆ, ಯಾರ ಕಂಡ ಕಾಲಿಗೆ ಬಿದ್ದು ಎಲ್ಲೆಲ್ಲಿ ಯಾರ್ಯಾರಿಗೆ ಎಲ್ಲೆಲ್ಲಿ ಹೋದ್ರೆ ಬಾಬಾಗಳು ಅದು ಇದು ಅಲ್ಲಿಗೆ ಹೋಗಿ ಕಾಲು ಬೀಳತ ಹ್ರಾಸನಾಗದೆ. ಅಲ್ಲಿಗೆ ಹೋದ್ರೆ ಏನಾಗುತ್ತೆ? ಪುಣ್ಯ ರಾಶಿಗಳರಿಯದೆ, ಪುಣ್ಯ ರಾಶಿಗಳೆಲ್ಲ ಹೋಗ್ಬಿಡುತ್ತೆ. ಲೇಸು ಭಕ್ತಿಯಲ್ಲಿ ಒಳ್ಳೆ ಭಕ್ತಿಯಿಂದ ಈಶಗಿರೀಶನೇ, ಈಶಗಿರಿ ಈಶಗಿರಿ ಅಂತ ಹೇಳ್ತಾರೆ. ಯಾವುದು ಈಶಗಿರಿ? ತಿರುಪತಿ ಬೆಟ್ಟ. ತಿರುಪತಿ ಬೆಟ್ಟಕ್ಕೆ ಈಶಗಿರಿ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ಬೆಟ್ಟಗಳಲ್ಲಿ ಶ್ರೇಷ್ಠವಾದ ಬೆಟ್ಟ, ಗಿರಿಗಳಲ್ಲಿ ಈಶ, ಈಶಗಿರಿ ಈಶ. ಯಾರು? ಶ್ರೀನಿವಾಸ. ಈಶಗಿರೀಶನೇ. ಅಥವಾ ಇನ್ನೊಂದು ಇದೆ ಇಲ್ಲಿ, ಎಲ್ಲಿ ಎಲ್ಲಿ ಮಾಡಿದ್ರು ಅದನ್ನ ಅಂದ್ರೆ ಶಂಭುಗಿರಿ ಅಂತ. ಶಂಭುಗಿರಿ ಅಂತ ಯಾವ ಕ್ಷೇತ್ರ ಗೊತ್ತಾ? ಶಂಭುಗಿರಿ ಅಂತ ಚಿಪ್ಪಗಿರಿಗೆ ಹೆಸರು. ಚಿಪ್ಪಗಿರಿಗೆ ಶಂಭುಗಿರಿ ಅಂತ ಹೆಸರು. ಅದಕ್ಕೆ ವಿಜಯರಾಯರ ದಶಮಿ ದಿವಸ ವಿಜಯರಾಯರ ಉತ್ಸವ ಎಲ್ಲಿಗೆ ಹೋಗುತ್ತೆ? ಹೋಗಿ ರುದ್ರದೇವರ ದೇವಸ್ಥಾನಕ್ಕೆ ಹೋಗುತ್ತೆ. ಅಲ್ಲಿಗೆ ಹೋಗಿ ರುದ್ರದೇವರ ದರ್ಶನ ಮಾಡಿಕೊಂಡು ಬರ್ತಾರೆ. ಶಂಭುಗಿರಿ ಅಂತ ಹೆಸರು ಅದಕ್ಕೆ. ಶಂಭುಗಿರೀಶನೇ ಈಶಗಿರಿ ಈಶನೇ ವಿಜಯ ವಿಠಲ, ನಿನ್ನ ದಾಸನಾದರೆ ದುಃಖ ದೇಶವಾದರೂ ಇಲ್ಲ. ನಿನ್ನ ದಾಸ್ಯ ಕೊಡು ಹರಿಯೇ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇಷ್ಟೇ ಇಲ್ಲಿ ಹೇಳಿದ್ದೆಲ್ಲ ನಮ್ಮ ಜೀವನದಲ್ಲಿ ಮೂಡಲಿ ಮೂಡಲಿ ಅಂತ. ಮೂಡದಿದ್ರೂ ಅಡ್ಡಿ ಇಲ್ಲ, ಮೂಡಿಲ್ಲ ಎಂಬ ದುಃಖ ಆದರೂ ಬರಲಿ, ಮೂಡಿಲ್ಲ ಎಂಬ ದುಃಖ ಆದರೂ ಬರಲಿ, ಆ ದುಃಖದಿಂದ ದೇವರ ಪ್ರಾರ್ಥನೆ ಬರಲಿ, ಸ್ವಾಮಿ ಕೊಟ್ಟೇ ಕೊಡ್ತಾನೆ ಬಲ್ಲಿಗೆ ಶ್ರೀಕೃಷ್ಣ.